அஸ்ய ஸ்ரீ ப்ரஹ்ம ருத்ர ப்ரஹ்ருதி சுரநர த்வீஷ சத்ருத்மகஸ்ய விஷ்ணோர்வஸ்தா ஸமஸ்தாஹ சகல குணநிதிஹி சர்வதோஷ வ்யபேதஹ குருணானந்தோ அவ்யயோ யோ குருரபி பரமஹ சிந்தயே தம் மகாந்தம். எல்லிபந்திகா இந்திரியாணி இந்திரியார்த்தேப்யஹ மனசா ஆக்ருஷ்ய தன்மனாஹ புத்தியா சாரதினா தீரஹ பிரணமே மயி சர்வதா சர்வதா. ஈக இந்திரியகளு இந்திரியார்த்தகளிகே தாவிசோது ஸ்வபாவ அதை யாக்கோபேக்கு வாபஸ்ஸு. சும்மே ஏற்கொள்ளோக்கு பரதில்ல. மன கார் ஹிந்து தகொண்டு தடுக்கொண்டு வர தகொண்டாகல்ல, ஒழகிந்தானே கேரி சென்மேல தோகோ அது தவன் சரியா தகொண்டாகலக்க. மனசா ஆக்ருஷ்ய மனசினிந்த கண்ட்ரோல் மாடபேக்கு. ஆ மனசன்ன புத்தியாசாரதினா தீரஹ மனசை கண்ட்ரோல் மாடக்கார் யார் இருக்கல்லே புத்தி பேக்கு. தீரஹ பிரணமேன் மயி சர்வதா மனசன்னு ಈ ಕಡೆಯಿಂದ ತಗೊಂಡು ಯಾವ ಕಡೆಗೆ ಹೋಗಬೇಕು ಆ ಕಡೆ ಡೈವರ್ಟ್ ಮಾಡಬೇಕು. ಇವತ್ತು ಸ್ಟೇರಿಂಗ್ ಯಾವಾಗಲೂ ಕೂಡ ಏನು ಮಾಡ್ತಿರ್ತಾನೆ, ದಾರಿ ತಪ್ಪದೆ ಸರಿಯಾದ ದಾರಿಗೆ ಹೋಗಿ ತರ್ತಾರೋ ಆ ರೀತಿಯಲ್ಲಿ ಪ್ರತಿ ಹಂತದಲ್ಲೂ ಕೂಡ ತದಲಂ ಬಹುಲೋಕ ವಿಚಿಂತನೆಯ ಬೇರೆ ಕಡೆ ಮನಸ್ಸು ಹೋಗದಂತೆ ವಿಷ್ಣುವಿನ ಕಡೆಗೆ ಹೋಗೋ ಹಾಗೆ ಅಂದ ಕಂಟ್ರೋಲ್ ಮಾಡ್ತಾ ಇರಬೇಕು. ತತ್ ಸರ್ವಂ ವ್ಯಾಪಕಂ ಚಿತ್ತಂ ಆಕೃಷ್ಯ ಏಕತ್ರ ಉದಾರಯೇ ತದ ಹೇಳ್ತಾ ತತ್ ಸರ್ವಂ ವ್ಯಾಪಕಂ ಚಿತ್ತಂ ಅಲ್ಲೆಲ್ಲ ಕಡೆ ಹರಿದು ಹೋಗ್ತಕ್ಕಂಥ ಮನಸ್ಸನ್ನು ಆಕೃಷ್ಯ ಚೆನ್ನಾಗಿ ವಾಪಸ್ ಎಳೆದು ಬಿಟ್ಟು ಏಕತ್ರ ಧಾರೆಯೇ ಒಂದೇ ಕಡೆಗೆ. ಏಕತ್ರ ಅಂದರೆ ವೇಕೋ ನೈಕಃ ವಿಷ್ಣು, ವಿಷ್ಣುವಿನಲ್ಲೇ ತರಿಸ್ಬೇಕಾಗಿರೋದು, ಬೇರೆ ಕಡೆ ಹೋದರೆ ಉಪಯೋಗ ಇಲ್ಲ. ನಾಣ್ಯಾನಿ ಚಿಂತೆಯೇದ್ ಭೂಯ ಸುಸ್ಮಿತಂ ಭಾವಯೇನ್ ಮುಖಂ. ಬೇರೆ ಯಾವುದನ್ನೂ ಚಿಂತನೆ ಮಾಡೋ ಅನ್ಯಾನಿ ನ ಚಿಂತೆಯೇನ್ ಸಂಚಿಂತೆಯೇದ್ ಭಗವತ ಶರಣಾರವಿಂದಂ. ಬೇರೆ ಯಾವುದನ್ನೂ ಚಿಂತನೆ ಮಾಡಲೇಕೂಡದು. ಸುಸ್ಮಿತಂ ಭಾವಯೇನ್ ಮುಖಂ ಪರಮಾತ್ಮನ ಮುಖವನ್ನು ಮಂದಹಾಸ ಯುಕ್ತ ಅಂತೇಳಿ ತನ್ನ ಕಡೆಗೆ ಚಿಂತನೆ ಮಾಡಿ ನೋಡಬೇಕು. ವಿಷಯ ಪಾಶಾಕೃಷ್ಟತ್ವೇನ ವಿವಶೇಂದ್ರಿಯೈಃ ವಿಷಯ ಧ್ಯಾನಂ ಕಥಂ ಉಪಪದ್ಯತೆ ಇತ್ಯತಃ ತದುಪಾಯಮಾಹ ಇಂದ್ರಿಯಾಣೀತಿ. ವಿಷಯಗಳ ಪಾಶದಿಂದ ಇಂದ್ರಿಯ ಅದರಿಂದ ನಾವು ವಾಪಸ್ ಎಳಿಬೇಕು ಅಂತ ಹೇಳಿದ. ತಸ್ಮಿನ್ ಧ್ಯೇಯೇ ಸರ್ವೇ ವರಿತಿ ಸ್ಥಿತಮನಃ ಏಕತ್ರ ಸರ್ವವ್ಯಾಪಕಂ ಸರ್ವಾಂಗ ವಿಷಯಕ ಚಿತ್ತಂ ಆಕೃಷ್ಯ ಏಕತ್ರ ಏಕಸ್ಮಿನ್ ಮುಖಾದಿ ಅವಯವೇ. ಪರಮಾತ್ಮನ ಕಡೆಗೆ ಹಾಕಬೇಕು. ಅಲ್ಲಿ ಆಗದೆ ಹೋದರೆ ಇಡೀ ಇದರಲ್ಲಿ ಆಗದೆ ಹೋದರೆ ಪರಮಾತ್ಮರ ಒಂದೊಂದು ಅವಯವದಲ್ಲಾದರೂ ಹಾಕಬೇಕು. ಅಂದರೆ ಪೂರ್ತಿ ಚಿಂತನೆ ಮಾಡೋಕ್ಕೆ ಹೋದರೆ ಏನು ಮಾಡಬೇಕಾಗ, ಒಂದು ಪದಾರ್ಥ ದೊಡ್ಡದಿದೆ, ಒಂದು 20 ಚೀಲ ಇಟ್ಟಿದ್ದಾರೆ, ಎಲ್ಲ ಎತ್ತಲಕ್ಕೆ ಒಂದೊಂದೇ ಎತ್ತಿಡ್ಲಕ್ಕೆ ಬರುತ್ತಲ್ಲ, ಹಾಗೆ ಒಂದೊಂದೇ ಸಪರೇಟ್ ಮಾಡೋಕ್ಕೆ ಬರೋ ಹಾಗೆ ಭಾರ ಕಡಿಮೆ ಆಗುತ್ತಾಗ ಅದು ಎಲ್ಲ ಆಮೇಲೆ ಚಿಂತೆ. ಅದಕ್ಕೆ ಇಡೀ ಫೋಟೋ ದೊಡ್ಡದಾದಾಗ ಏನು ಮಾಡ್ತಾರೆ, ಮುಖದ ಫೋಟೋ ಮಾತ್ರ ಹಾಕ್ತಾರಲ್ಲ, ಹಾಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಕ್ಬಿಟ್ರೆ ಏನು ಸಾಕು, ಲೈಫ್ ಫುಲ್ ಲೈಫ್ ಫೋಟೋ ಹಾಕ್ಬಿಟ್ರೆ ಏನಾಗುತ್ತದೆ, ಪೇಪರ್ ತುಂಬ ಆಗಿಬಿಡುತ್ತೆ, ಚಿಕ್ಕದಾಗಿಬಿಡುತ್ತೆ, ಕಾಣಿಸೋದಿಲ್ಲ, ಕ್ಲಾರಿಟಿ ಇರೋದಿಲ್ಲ. ಅದಕ್ಕೆ ಮುಖ ಮಾಡಿದಾಗ ಯಾರೋ ಐಡೆಂಟಿಫೈ ಮಾಡಲಿಕ್ಕೆ ನಮಗೇನು ಸಾಕೋ ಮುಖ ಬೇಕು. ಅದೇ ರೀತಿಯೇ ಮುಖದಿಂದ ಹೋಗಬೇಕು, ಅದು ಏಕಾಂಗವನ್ನು ಚಿಂತಿಸಬೇಕು. ತತ್ರ ಲಬ್ಧ ಪದಂ ಚಿತ್ತಂ. ಆಮೇಲೆ ಏನಾಯ್ತೀಗ, ಒಂದು ಕಡೆ ಗಟ್ಟಿ ಆಯ್ತೀಗ, ಒಂದು ಕಡೆ ಮುಖ ಚಿಂತನೆ ಮಾಡಿ ಮಾಡಿ ಮುಖ ಚಿಂತನೆ ಬಂತು, ಪಾದ ಚಿಂತನೆ ಮಾಡಿ ಪಾದ ಗಟ್ಟಿ ಆಯಿತು, ಇನ್ನೊಂದು ಕಡೆ ತಗೋಬೇಕು, ಒಂದಾದ ಮೇಲೆ ಇನ್ನೊಂದು ಕವರ್ ಮಾಡ್ತಾ ಹೋಗ್ಬೇಕು ಸ್ಲೋಲಿ. ನಾಣ್ಯಾನಿ ಚಿಂತೆಯೇದ್ ಭೂಯ ಸುಸ್ಮಿತಂ ಭಾವಯೇನ್ ಮುಖಂ ತತ್ರ ಲಬ್ಧ ಪದಂ ಚಿತ್ತಂ. ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ ಆದಮೇಲೆ ಆಕೃಷ್ಯ ಅದನ್ನು ಯೋಮ್ನಿ ಧಾರಯೇನ್ ಮತ್ತೆ ಮುಂದಕ್ಕೆ ಹೋಗ್ಬೇಕು. ಅದು ಹೇಳ್ತಾರೆ ಏನು ಅಂಥೇಳಿ, ಸರ್ವಾವ್ಯವಸ್ಮರಣ ಅಶಕ್ತೌ ಏಕಸ್ಮಿನ್ ವಿಷಯವೇ ಅವಯವೇ ಧಾರಯೇದ್ ಇತ್ಯರ್ಥ. ಸರ್ವಾವಯವ ಚಿಂತನೆ ಮಾಡೋಕ್ಕೆ ಸಾಧ್ಯ ಆಗದೆ ಹೋದರೆ ಏಕಾವಯವ ಚಿಂತನೆ ಮಾಡಬೇಕು. ಅದಕ್ಕೆ ಆಚಾರ್ಯ ತಾತ್ಪರ್ಯ ದಾಸ್ತೋತ್ರ ಒಂದೊಂದೇ ಚಿಂತನೆ ಮಾಡ್ತಾ ಹೇಳ್ತಾರೆ. ಸ್ಮರಾಮಿ ಭವ ಸಂತಾಪ ನಿಧಂ, ಮತ್ತು ಮುಖ ಒಂದು ಕಡೆಗೆ, ಕಾಲು, ವಕ್ಷಸ್ಥಳ, ಕೈಗಳು, ಕಂಠ, ಒಂದೊಂದೇ ಸಪ್ರೇಟ್ ಸಪ್ರೇಟ್. ಒಟ್ಟಿಗೆ ಚಿಂತನೆ ಮಾಡಬೇಕಾದ್ರೆ ಫುಲ್ ಪಿಕ್ಚರ್ ಇರಬೇಕು. ಅದು ಸಾಧ್ಯವಾಗದೆ ಹೋದಾಗ ಪಾರ್ಟ್ ಬೈ ಪಾರ್ಟ್ ಮಾಡಕ್ಕೆ ಬರುತ್ತೆ ಅಂತೇಳಿ ಹೇಳಿದ್ದಾರೆ. ಇದರಲ್ಲೂ ಹಾಗೆ ಸಂಚಯಂತೆ ಭಗವತ ಶರಣಾರವಿಂದಂ, ಪಾದದಿಂದ ಹಿಡಿದು ಮುಖದವರೆಗೂ ಹೇಳುತ್ತಾರೆ. ತತ್ರ ಮುಖಾದೌ ಲಬ್ಧ ಪದಂ ಆಕೃಷ್ಯ ವ್ಯೋಮ್ನಿ ಸರ್ವಾಂಗೇಶು ಧಾರ ಏದ್ ಇತ್ಯರ್ಥ. ಸ್ಲೋಲಿ ಎಲ್ಲ ಅಂಗದಲ್ಲೂ ಸೇರಿಸ್ಬೇಕು. ವ್ಯೋಮೇತಿ ವ್ಯಾಪ್ತ ಶಬ್ದ ಸ್ಯಾತ್ ವಿಶೇಷ ದೇ ಭೂತತಾಯತಃ ಇತಿ ವಚನ. ಇಲ್ಲಿ ವ್ಯೋಮ್ನಿ ಅಂದರೆ ಇಡೀ ರೂಪದೊಳಗೆ ನೆಲೆಗೊಳಿಸಬೇಕು. ತಚ್ಚ ತ್ಯಕ್ವಾ ಮದಾರೋಹೋ ನಕಿಂಚಿದಪಿ ಚಿಂತೆಯೇತ್ ತಚ್ಚ ಧಾರಣ ಲಕ್ಷಣ ಧ್ಯಾನ ತ್ಯಕ್ವಾ ಸ್ವತಏವ ಮನಃ ತತ್ರೈವ ಸಮಾಹಿತತ್ವಾತ್ ಅಯತ್ನೇನ ಜಲಧೌ ಗಂಗಾ ಪ್ರವಾಹ ಗಮನವತ್ ಚಿಂತೆಯೇತ್. ಆ ಸ್ಟೇಜನ್ನು ಏನು ಮಾಡೋಕ್ಕಾಗ, ಇವೆಲ್ಲ ಪ್ರೋಸೆಸ್ ಎಲ್ಲ ಹೊರಟೋಯ್ತೀಗ, ಎಲ್ಲಿ ಉಡ್ಕೊಳ್ತೀಗ, ಅದರಲ್ಲೇ ಗಮನ ಬಂತು, ಗೊತ್ತಾಯ್ತು, ಅದರಲ್ಲೇ ಗಮನ ಬಂದು ಕೇಂದ್ರೀಕರಿಸ್ಬೇಕು, ಅದು ಹೈಯೆಸ್ಟ್ ಸ್ಟೇಜ್ ಅದು. ಅದೆಲ್ಲ ಮೊದಲು ಹೋಗೋದು ಬರೋದು ನಡೀತಾನೆ ಇರುತ್ತದೆ, ಕೊನೆಯಷ್ಟೇದಲ್ಲಿ ಸರಿ ಹೋಗುತ್ತೆ. ನಾಣ್ಯತ್ಯಮಿ ಚಿಂತೆಯೇತ್ ತದುಕ್ತಂ ಯಾವತ್ ಸಮಗ್ರ ಸ್ಮರಣ ಅಚಲಂ ಕೇಶವೇ ಭವೇತ್. ಸಮಗ್ರಂ ಚಿಂತೆಯೇತ್ ತಾವತ್ ಯದಾತು ವಿಚಲೇತ್ ತತಃ ಪ್ರತ್ಯಂಗ ಕಾರಣಂ ಕುರ್ಯಾತ್. ಇಡೀ ರೂಪ ಚಿತ್ತೆ ಬಾಣಕ್ಕಾಗದೆ ಹೋದಾಗ ಪ್ರತ್ಯಂಗ ಧಾರಣಂ ಒಂದೊಂದು ಅಂಗವನ್ನೇ ಚಿಂತಿಸಬೇಕು. ಮನೋ ಯಾವತ್ ಸಮಗ್ರಗಂ ಅಲ್ಲೂ ಕೂಡ ಎಷ್ಟೊತ್ತು ಧ್ಯಾನ ಮಾಡಬೇಕು ಅಂದರೆ ಆಯೋಗದ ಮೇಲೆ ಪೂರ್ತಿ ಹತೋಟಿ ಬಂದ ಮೇಲೆ ಇನ್ನೊಂದಕ್ಕೆ ಹೋಗಬೇಕು. ಪ್ರತ್ಯಂಗಾಭ್ಯಾಸತೋ ಯಾವತ್ ಸಮಗ್ರೇ ಸುಸ್ಥಿರಂ ಮನಃ ತದಾ ಪುನಃ ಸಮಗ್ರಂತೂ ಧಾರಯೇತ್ ಯತ್ನತೋ ಬುಧಃ. ಅದು ಸುಲಭ ಬರೋದಿಲ್ಲ, ಭಾರಿ ಪ್ರಯತ್ನ ಮಾಡಬೇಕು. ಅಭ್ಯಾಸ ಏನು ತಕ್ಕಂತೆಯ ವೈರಾಗ್ಯೇಣ ಚ ಗೃಹ್ಯತೆ, ತುಂಬ ಪ್ರಯತ್ನ ಪಡಬೇಕು. ಯದಾತು ಧಾರಣೋತ್ಸಾಹಂ ವಿನಾನತ ತತತ್ರ ಅಚಲಂ ಮನಃ ತಿಷ್ಟೇತ್ ತ್ಯಕ್ತ್ವಾ ತಮುದ್ಯೋಗಂ ಶಂಖಚಕ್ರಾಂಬುಜಾಂಕಿತೆ ಆರೂಢ ಚೇತಾಃ ಪರವೇ ಶೃಂಗಾರಾದಿ ಏಕಧಾಮನಿ ನೈವಾನ್ಯತ್ ಕಿಂಚಯೇತ್ ತಸ್ಮಾತ್ ಚಿಂತೆಯೇತ್ ತಸ್ಮಾತ್ ಪೂರ್ಣಾನಂದ ಚತುರ್ಭುಜಾತ್. ಮನಸ್ಸು ಎಲ್ಲಿವರೆಗೆ ಹೋಗುತ್ತೆ ಅಂದರೆ ಮೊದಲನೇ ಸ್ಟೆಪ್ನಲ್ಲಿ ಎಲ್ಲೆಲ್ಲೋ ಹೋಗೋದು, ವಾಪಸ್ ತರೋದು, ಏಕಾಂಗಕ್ಕೆ ಹೋಗೋದು, ಮತ್ತೆ ಬರೋದು, ಇಡೀ ರೂಪದೆಲ್ಲ ಆಗ್ತದೆ. ಅಭ್ಯಾಸ ಆದಮೇಲೆ ಏನಾಗುತ್ತೆ, ಡೈರೆಕ್ಟ್ ಎಲ್ಲಿಗೆ ಹೋಗ್ತಾನೆ ಅವನು, ಸ್ಟಾರ್ಟ್ ಮಾಡಿದ ತಕ್ಷಣ ಆ ರೂಪಕ್ಕೆ ಹೋಗ್ಬಿಡ್ತಾ ಆ ಸಿದ್ಧಿ ಬರಬೇಕು. ಹೇಳಿದ ಮೊದಲೆಲ್ಲ ಕ್ಲಚ್ ನೋಡೋದು, ಕ್ಲಚ್ ಹಾಕೋದು ನೋಡಿ ಹಾಕ್ತಾರೆ, ಕ್ಲಚ್ ಬ್ರೇಕನ್ನು ನೋಡಿ ಕಾಲ್ನಾಗ ಹಾಕ್ತಾರೆ, ಅವ್ನು ನೋಡೋ ಹೊತ್ತಿಗೆ ಎತ್ತವರೆ ಹೋಗ್ಬಿಟ್ಟಿರ್ತಾರೆ ಅಷ್ಟೊತ್ತಿಗೆ. ಆದರೆ ಅಲ್ಲಿ ಹಾಕ್ಬೇಕಾದ್ರೆ ಎಲ್ಲ ನೋಡ್ತಾರೆ ಅಂತ ಪಕ್ಕ ಆ ಕಡೆ ಹೋಗಿ ರಿಫ್ಲೆಕ್ಸ್ ಆ್ಯಕ್ಷನ್ ಶುರುವಾಗುತ್ತೆ. ರಿಫ್ಲೆಕ್ಸ್ ಆ್ಯಕ್ಷನ್ ಅಂದರೆ ಏನದು, ಆಟೋಮೆಟಿಕ್ ಆಕಡೆ ಮನಸ್ಸು ಆ ರೀತಿ ಚಿಂತನೆ ಮಾಡಿ ಅಭ್ಯಾಸ ಮಾಡಬೇಕು. ಯೋಮೇತಿ ಮೊದಲು ಪೂಜೆ ಮಾಡೋಣ, ಶಂಖ ಪೂಜೆ, ಶಂಖ ಹುಡುಕಿ ಓತ ಕೂಡ ಎಲ್ಲಿದೆ ಶಂಖ ಅಂತೇಳಿ, ಎಲ್ಲಿರುತ್ತೆ ಎಲ್ಲಿರ್ಬೋದು, ಅವ್ರಿಗೆ ಲಲ್ಪನೆ ಕೂಡ ಇರೋದಿಲ್ಲ, ಹೂವು ಅಂದ್ರೇನು ಇದಂದ್ರೇನು ದರ್ಬೆ ಅಂದ್ರೇನು ಎಲ್ಲ ಗೊತ್ತಿರೋದಿಲ್ಲ. ಗೊತ್ತಾದ್ಮೇಲೆ ಏನು ಮಾಡ್ತಾನೆ, ಎಲ್ಲ ನೋಡ್ತಾ ನೋಡ್ತಾ ಆಗ್ತಿರ್ತಾನೆ ಆ ಕಡೆ, ಅಷ್ಟರ ಮಟ್ಟಿಗೆ ಕಂಟ್ರೋಲ್ ಬರುತ್ತೆ. ಅದಕ್ಕೆ ಪ್ರಾಕ್ಟಿ ಅಭ್ಯಾಸ ಅಂದರೆ ಅದೇ ಆರಂಭದಲ್ಲಿ ಆಗದೆ ಇರೋದು. ಹೆಣ್ಣಿನ ಮರದ ಆಚಮನೆ ಹೇಳೋತ್ತಿಗೆ ಸುಸ್ತೊಳೆದು ಬಿಡ್ತಾರೆ. ಫಸ್ಟ್ ಉಪನಯನ ದಿವಸ ಆಚಮನೆ ಹೇಳೋತ್ತಿಗೆ 2 ಗಂಟೆ ಅರ್ಧ ಗಂಟೆ ಮೇಲೆ ಬೇಕು, ಮೇಲಾಗಿ ಮಂತ್ರವಾಯಿ ಬರೋದಿಲ್ಲ, ಇದು ಬರೋದಿಲ್ಲ, ಬಿಟ್ಟು ತೋರಿಸ್ಬೇಕು, ಸಾಕಾಗಿಬಿಡುತ್ತೆ. ಆಮೇಲೆ ಎಷ್ಟೊತ್ತದು, ಏನು ಬಡ 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 ಹೇಳ್ತಾ ಇರ್ತದೆ, ಯಾವ ಮೆಕ್ಯಾನಿಕ್ ಆಟೋಮೆಟಿಕ್ ಹೋಗ್ತಾ ಇರ್ತದೆ. ಬಂದು ಅಷ್ಟೇ ನೋಡಿದವ್ರಿಗೆ ಗಾಬರಿ ಆಗಿಬಿಡುತ್ತೆ. ಇದರ ಅಭ್ಯಾಸ ಮಾಡಿದವ್ರಿಗೆ ಏನು ಕಷ್ಟ ಅನಿಸೋದಿಲ್ಲ. ಏನ ಅದನ್ನೇ ಹೇಳ್ತಿರೋದು, ಬೇರೆ ಕಡೆ ಹೋಗ್ತಾ ಈ ಕಡೆ ತರಬೇಕು ಅಂತ ಹೇಳಿ ತೋರ್ ತೋರ್ತಿ ಯಾರಿಗೆ ದುಡ್ಡು ಕೊಡ್ತು ನೆನಪಾಗಿ ಬಾಬಸ್ ಕೊಡ್ತಾರೋ ಇಲ್ಲೋ ಶುರುವಾಗುತ್ತೆ. ಇವತ್ತು ಆಫೀಸ್ ಇರುತ್ತೋ ಇಲ್ವೋ, ಆಮೇಲೆ ಎಲ್ಲಿ ಬೈ ಪೂಜೆ ಪೂಜೆ ಬರ್ತದೆ ಇರುತ್ತೆ ಅಷ್ಟೊತ್ತು, ಎಲ್ಲಿ ಎಲ್ಲಿ ಬಂದರೆ ಗೊತ್ತಿರೋದಿಲ್ಲ. ಅದು ಬರ್ತವ್ರು ಇದು ಬರೋದು, ಇದು ಅದು ಬರೋದಿಲ್ಲ. ಆ ಕಡೆ ಏನು ಮಾಡೋಕ್ಕೆ ತಕ್ಷಣ ತೆಗಿಬೇಕಲ್ಲ, ಈ ಚಿಂತನೆ ಮಾಡೋದಲ್ಲ ಅದು. ದಿಸ್ ಇಸ್ ನಾಟ್ ದಿ ಟೈಮ್. ಪರೀಕ್ಷಾ ಅಲ್ಲಿ ಯಾವುದೇ ಯೋಚನೆ ಮಾಡಿ ಕುತ್ಕೊಂಡ್ಬಿಟ್ಟೆ ಮತ್ತೆ ಟೈಮ್ ಸಿಗುತ್ತಾ? ಆ ಕಡೆ ಗಮನ ಕೊಡಲೇಬಾರ್ದು, ಬೇರೆ ಪಕ್ಕದಲ್ಲಿ ಯಾರಿದ್ದಾರೆ ಕೂಡ ನೋಡಬಾರ್ದು. ಅವನು ಅಷ್ಟರ ಮಟ್ಟಿಗೆ ಕೇಂದ್ರೀಕರಿಸಿ ಬೆರಲಿಕ್ಕೆ ಸಾಧ್ಯ. ಯಾರು ಆ ಕಡೆ ಕಡೆ ನೋಡ್ತಾರೆ, ಓದ್ಕೊಬೇಕಿದ್ರೆ ಏನು ಮಾಡ್ತಾರೆ ಅವನು, ಕೊಡು ಸುಮ್ಮನೆ ತಡೋದು, ಹೀಗೆ ನೋಡೋದು, ಹಾಗೆ ನೋಡೋದು, ಹಿಂದೆ ತಿರುಗೋದು, ಬರೀ ಇದೇ ಕೆಲಸ ಮಾಡ್ತಾರೆ. ಯಾಕೆಂದ್ರೆ ಇಲ್ಲ, ಸೊ ಜ್ಞಾನ ಇಲ್ಲದೆ ಹೋದರೆ ಧ್ಯಾನ ಮಾಡಲಿಕ್ಕೆ ಬರೋದಿಲ್ಲ. ಜ್ಞಾನ ಇದ್ದರೆ ಮಾತ್ರ ಬೆರಲಿಕ್ಕೆ ಹಾಕಿ ಸಾಧ್ಯನೋ, ಜ್ಞಾನ ಇದ್ದರೆ ಮಾತ್ರ ಧ್ಯಾನ ಮಾಡಲಿಕ್ಕೆ ಸಾಧ್ಯ. ಇವರೆಲ್ಲ ಏಕ್ ತಮ್ಮ ಏನು ಶುರು ಮಾಡಿಬಿಟ್ಟ ಯೋಗಾಭ್ಯಾಸ ಅಂತೇಳಿ ಹೋಗೋದು, ಧ್ಯಾನ ಶುರು ಮಾಡಿಸ್ಬಿಡೋದೆ ಇಮ್ಮಿಡಿಯೇಟ್ ಧ್ಯಾನ. ಏನು ಧ್ಯಾನ ಮಾಡಬೇಕು, ಏನೂ ಇಲ್ಲ, ಏನು ಪರಿಸ್ಥಿತಿ ಊಟ ಮಾಡಿ ಅಂದರೆ ಹಾಗೋ ಹಾಗೆ ಖಾಲಿ ತಟ್ಟೆ ನಿಧಾನ ಮಾಡಿ, ಅದು ಬೇರೆ ನಿಧಾನ. ಏನು ನಿಧಾನ ಮಾಡಬೇಕು ಅವನೀಗ, ಏನೂ ಇಲ್ಲ. ಸ್ವಲ್ಪ ಆದರೆ ಇದ್ರೆ ಏನು ಮಾಡ್ಬೋದು ಅವನು, ಅಷ್ಟೊತ್ತಷ್ಟೇ. ತೀರ ಕಡಿಮೆ ಇದ್ದರೂ ಕೂಡ ಮನಸ್ಸು ಬರೋಲ್ಲ ಅವನಿಗೆ. ಸಫಿಷಿಯಂಟ್ ಸ್ಟಫ್ ಇದ್ದಾಗ ಏನು ಮಾಡ್ತಾನೆ, ಆಗ ಮಾತಾಡ್ತಿದ್ದ ತಕ್ಷಣ ನಿಲ್ಲಿಸ್ಬಿಡ್ತಾನೆ, ಆ ಕಡೆ ಗಮನ ಬಂದ್ಬಿಡತ್ತೆ. ಹಾಂ ಹೌದು, ಮಾಡ್ಬೋದು, ಅದೇ ತಪ್ಪೇನಿಲ್ಲ, ಹಾಗೂ ಮಾಡ್ಬೋದು. ಯಾಕೆ ದೇವರ ರೂಪ ಅವಯವಗಳಿಗೂ ಅವಯವ ಭೇದ ಇಲ್ಲ, ಅದರಿಂದ ಹಾಗೇನೆ ಪಾದದಲ್ಲೇ ಏನು ಕಾಣಬಹುದು, ಕೃಷ್ಣ ರೂಪ ಇದೆ. ಕೃಷ್ಣ ರೂಪ ಏನದು, ಕೃಷ್ಣ ಕೇಶ ಅಷ್ಟೇ, ಕೃಷ್ಣ ಕೇಶನೇ ಪೂರ್ಣ ವಿಶ್ವರೂಪ. ಮತ್ತೆ ಅದು ಆ ಶಕ್ತಿ ಬರೋಕೆ ಇಟ್ಟು ಜ್ಞಾನ ಜಾಸ್ತಿ ಬೇಕು ಮತ್ತೆ. ಆದ್ದರಿಂದ ಇನ್ನೂ ಜಾಸ್ತಿ ಜ್ಞಾನ ಇದ್ದಷ್ಟು ಕೂಡ ಮಾಡಲಿಕ್ಕೆ ಬರುತ್ತೆ, ಇಲ್ಲವಾದ್ರೂ ಸಾಧ್ಯ ಇಲ್ಲ. ಯಾವತ್ ಸ್ವಾರೂಢ ಚೇತಾ ಸ್ಯಾತ್ ವಿಷ್ಣು ರೂಪೇ ಚತುರ್ಭುಜೇ ಧಾರಣಾರ್ಥಂ ಪ್ರಯತ್ನೇನ ತಸ್ಮಾತ್ ತದುಭಯಂ ತ್ಯಜೇತ್. ಆದ್ದರಿಂದ ಸ್ಟೆಪ್ಸ್ ಎಲ್ಲ ದಾಟಿ ಹೋಗಬೇಕು. ಭೂರೀಶ್ವರವನ ಕಥೆ ಬರುತ್ತೆ ಮಹಾಭಾರತದಲ್ಲಿ, ಯುದ್ಧ ನಡೀತ ಸಾತ್ಯಕ್ಕೆ, ಅವರಿಬ್ಬರು ಯುದ್ಧ ನಡೀತಾ ಇದೆ, ಇನ್ನೇನು ಸಾತ್ಯಕ್ಕೆ ನೀವು ಕೊಲ್ತಾ ಇದ್ದ ಭೂರೀಶ್ವರ ಬಸ್. ಕೃಷ್ಣ ಅರ್ಜುನಿಗೆ ತೋರಿಸ್ದೆ, ಅರ್ಜುನ ತಕ್ಷಣ ಒಂದು ಬಾಣ ಹೊಡೆದ, ಅವನ ಕೈ ಸಮೇತ ಹೋಯಿತು ಭೂರೀಶ್ವರವನಿಗೆ. ಭಾರಿ ಸಿಟ್ಟು ಬಂತು ಅವನಿಗೆ, ಭೂರೀಶ್ವರವನಿಗೆ ಏನು ಎಂಥ ಅನ್ಯಾಯ ಇದು, ಒಂದು ನಾನು ಇವ್ರ ಜೊತೆ ನಾವಿದ್ದು ಮಾಡಿ ನೀನು ಎಂಟರ್ ಆಗೋದು ಮಧ್ಯೆ, ಅರ್ಜುನ ಹೀಗೆ ಮಾಡ. ಅರ್ಜುನ ಕೃಷ್ಣನೂ ಬೈದ್ಬಿಡ್ತಾನೆ ಇಬ್ಬರನ್ನು ಕೂಡ, ನೀನು ಹೇಳಿಕೊಟ್ಟು ಅವನು ಹೊಡೆದ ಅಂಥೇಳಿ. ಆಮೇಲೆ ಸಿಟ್ಟು ಬರುತ್ತೆ, ನಾನಿಂದು ಯುದ್ಧ ಗೆದ್ದ ಮಾಡಿ ಪ್ರಯೋಜನ ಇಲ್ಲ, ಅನ್ಯಾಯ ಇದು ಅಂತೇಳಿ ಧ್ಯಾನಕ್ಕೆ ಕೂತ್ಬಿಡ್ತಾನೆ. ಇದು ಯಾತಕ್ಕೆ ಗೊತ್ತಾಗಿ ಅರ್ಜುನ ಅಭಿಮಾನ ಹಿಂದೆ ಮಾಡಿರ್ತ ಹಿಂದಿನ ಸಹ ಮಾಡಿರ್ತಾನೆ ಭೂರೀಶ್ರವಸ್ತ್ರ, ಅದು ಮರ್ತು ಬಿಟ್ಟ ಭೂರೀಶ್ರವಸ್ತ್ರ. ಕೃಷ್ಣ ಯಾತಕ್ಕೆ ಹಾಗೆ ಮಾಡಿಸಿದ್ದೋ, ಅಭಿಮನ್ಯು ಹಾಗೆ ಮಾಡಿಕೊಂಡಿರ್ತಾರೆ ಎಲ್ಲ ಸೇರಿ, ಅದಕ್ಕೆ ತಿರುಗಿಸ್ತಾನೀಗ. 6 ಜನ ಸೇರಿ ಅಭಿಮನ್ಯು ಕೊಲ್ಲೋದು, ಅದರ ಭೂರಿಸವನ ರೋಲು ಇತ್ತು. ಅದಕ್ಕೆ ಅವನ ಕೈ ಆ ರೀತಿ ಕತ್ತರಿಸಿದ. ಅರ್ಜುನ ಬಿಟ್ಟುಬಿಟ್ಟ ಅವನು ಫಸ್ಟ್, ಇವರು ಬೈದು ಬಿಟ್ಟ, ನಾನು ಧ್ಯಾನ ಮಾಡ್ತೇನೆ ಹೋಗೋದು, ಕೃಷ್ಣನ ದೇವರನ್ನು ತಿಳ್ಕೊಂಡಿಲ್ಲ. ಆಗ ಧ್ಯಾನಕ್ಕೆ ಕೂತ್ಕೊಂಡ, ಒಂದೇ ಕ್ಷಣಕ್ಕೆ ಎಷ್ಟು ಫಾಸ್ಟಾಗಿ ಧ್ಯಾನಕ್ಕೆ ಹೋದ ಅಂದರೆ ಪೂರ್ತಿ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿ ಹೋಗಿಬಿಡ್ತಾರೆ. ಅಷ್ಟು ಪ್ರಾಕ್ಟೀಸ್ ಆಗಿತ್ತು ಆತನಿಗೆ. ಅಥವಾ ಅರ್ಜುನ ಬಂದು ಏನು ಮಾಡ್ತಾನೆ, ಸಾತ್ಯಕ್ಕೆ ಬಂದಾಗ ಅವನು ತಲೆ ಕತ್ತರಿಸಿ ಹಾಕಿಬಿಡ್ತಾನೆ. ಗೊತ್ತಾಯ್ತಾ? ಅಂದರೆ ಮೊದಲು ಅನ್ಯಾಯ ಶುರು ಮಾಡಿದ್ದಾರೋ ಕೌರವರು, ಅದೇನಾಯ್ತು ಮುಂದೆ ಅದು ಸೀರಿಸ್ ತೀರಿ ಹೊಡೆಯೋಕ್ಕೆ ಶುರುವಾಯಿತು. ಕನ್ನಡ ಕೂಡ ಹಾಗೇನೆ, ನಾವು ಸ್ವಲ್ಪ ಅವಕಾಶ ಕೊಡು ಕೊಡೋದಕ್ಕೆ. ಅರ್ಜುನ ಹೇಳಿ, ಕೃಷ್ಣ ಹೇಳಿದ್ರೆ ಕೊಡ್ತೀರಿ ಅಂತಾನೆ. ಕೃಷ್ಣ ಕೇಳಿದ ತಕ್ಷಣ ಕೊಡೋಕ್ಕೆ ಸಾಧ್ಯ ಇಲ್ಲ, ಅಭಿಮನ್ಯು ಕೊಟ್ಟರೆ ನೀವೆಲ್ಲ ಸೇರಿ, ನೀನು ಒಬ್ಬನೇ ಇದ್ದೀ ಕೇಳ್ತಿದ್ದಿ, ಆ ಒಬ್ಬ ಹುಡುಗನ ಅಷ್ಟು ಜನ ಅಟ್ಯಾಕ್ ಮಾಡಿದ್ರಲ್ಲ, ಅವಕಾಶ ಕೊಟ್ಟರೆ ನೀವೀಗ ಅರ್ಜುನ ಹೊಡೆದಾಕು ಅಂತ ಹೇಳಿದ. ಅದಕ್ಕೆ ಅವ್ರು ಮಾಡಿದ್ದೆಲ್ಲ ವಾಪಸ್ ಬಂತು ಅವರಿಗೆ, ಪ್ರತಿಯೊಂದು ಕೂಡ. ಜನ ಏನು ತಿಳ್ಕೊಂಡ್ಬಿಟ್ರು ಪಾಂಡವರು ಮೋಸ ಮಾಡಿದರು ಅಂತೇಳಿ, ಅಲ್ಲ ಇವರು ಮೋಸ ಮಾಡಿ ಏನು ಮಾಡಿದ್ರು, ಅದನ್ನು ಶುರು ಮಾಡಿದ್ದೇ ಇವರು. ಕರಾರಿತ್ತು ಮೊದಲು ಇದ್ದ ಬೀರುತ್ತೆ, ಅದೇ ಅದು ಆಟದ ನಿಯಮಗಳು ಹೇಗಿರುತ್ತೆ ಹಾಗೆ ಭೀಷ್ಮಪರ್ವ ಶುರುವಾಗದೆ ಫಸ್ಟ್, ಅದರಿಂದ ಯುದ್ಧ ಹೇಗೆ ಮಾಡಬೇಕು ಅಂತ ರೂಲ್ಸ್ ಅಂಡ್ರೆಗಳು ಎಲ್ಲ ಲೇ ಡೌನ್ ಮಾಡ್ತಾ ಹೋಗ್ತಾರೆ. ಇನ್ನೊಂದು ಮುಂಚೆ ಯುದ್ಧ ಮಾಡೋ ನಡಿಬಾರ್ದು, ಬರಿ ಕೈಲಿ ಬಂದು ನಡಿಬಾರ್ದು, ಒಬ್ಬನೇ ಇದ್ದರೆ ಹೆಚ್ಚಾರೆ ಅಟ್ಯಾಕ್ ಮಾಡಬಾರ್ದು, ರಥಲ್ಲಿದ್ದವರೇ ಅಟ್ಯಾಕ್ ಮಾಡಬೇಕು, ಕುದುರೆ ಮೇಲೆ ಕುರಿಯವರೇ ಕುದುರೆಯವರೇ ಮಾಡಬೇಕು, ಆನೆ ಆನೆ ಯುದ್ಧ ಮಾಡಬೇಕು, ಎಲ್ಲ ರೂಲ್ಸ್ ಎಲ್ಲ ಅದೆಲ್ಲ ಗಾಡಿ ತೂರಿಬಿಟ್ರು ಬರ್ತಾ ಬರ್ತಾ ನಿಧಾನವಾಗಿ. ಅದು ಮೈ ಮೇಲೆ ಬಂತು, ರಾತ್ರಿ ಯುದ್ಧ ಮಾಡಬಾರ್ದು ಎಲ್ಲ ಮಾಡ್ಕೊಂಡ್ರು. ಅದನ್ನು ರಾತ್ರಿಯಿಂದ ಅವರೇ ಶುರು ಮಾಡಿದರು, ಬಿಡಲಿಲ್ಲ, ಪ್ರತಿಯೊಂದನ್ನು ಇದು ಮಾಡಿದರು. ಇವತ್ತು ಆಟ ಕರೆಯ ಮೊಮೆಂಟು ಒಂದು ನಿಮಿಷಕ್ಕೆ ಕರೆಕ್ಟಾಗಿ ಕ್ಲೋಸ್ ಮಾಡ್ತಾರೆ. ಕ್ರಿಕೆಟ್ ಆಟ ಏನು ಬ್ರಹ್ಮಾಂಡದ್ದೇನಲ್ಲ ಅದು, ಬಟ್ ಏನು ಮಾಡಬೇಕಂದ್ರೆ ಆ ಟೈಮಿಗೆ ಶುರು ಆಗಬೇಕು, ಆ ಟೈಮಿಗೆ ಎಂಡ್ ಆಗಬೇಕು. ಒಂಚೂರು ಹೆಚ್ಚು ಕಡಿಮೆ ಆಗಾಗಿಲ್ಲ, ಗೊತ್ತಾಯ್ತಾ? ಅಲ್ಲಿ ಯುದ್ಧ ಆಗಿರ್ಬೇಕಾಗಿದ್ರೆ ಎಷ್ಟು ಕರೆಕ್ಟ್ ಇರಬೇಕಿತ್ತು? ಇನ್ನೇನು ಕೊಲ್ಲಕ್ಕದ ಖಡ್ಗ ಇತ್ತಿರ್ತಾರೆ, ಸ್ಟಾಪ್ ಅಂದ್ಬಿಡ್ತಾರೆ, ನಿಲ್ಲಿಸ್ಬಿಡ್ಬೇಕು, ಮುಗಿದೋಯ್ತು ಅವತ್ತಿನ ಆಟ. ಏ ಹೇಗೋ ಎತ್ತಿದ್ದೀರಿ ಅಂತ ಹೊಡೆಯಾಗಿಲ್ಲ, ಹೊಡೆದ್ರದ್ದು ಕೊಲೆ, ಯುದ್ಧ ಅಲ್ಲ, ಅದೇನಾಗುತ್ತೋ ಅದು ಮರ್ಡರ್ ಆಗಿಬಿಡುತ್ತೆ. ಎಷ್ಟು ಇಂಪಾರ್ಟೆಂಟ್, ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಆ ದುರ್ಯೋಧನ ಒಂದು ತಪ್ಪಿಟ್ಟು ಭೂರಿ ಶ್ರೀವಾಸ್ತವ ಒಂದು ಕ್ಷಣಕ್ಕೆ ಹೋದ, ಅದು ಇಂಪಾರ್ಟೆಂಟ್. ಯಾತಕ್ಕೆ ಹೇಳ್ತಿದ್ದೀನಿ ಅಂದರೆ, ಒಂದೇ ಕ್ಷಣಕ್ಕೆ ಯಾವ ಕೃಷ್ಣನ ಬೈದ ಆ ಕೃಷ್ಣ ದೇವರು ಅಂತ ಅರ್ಥ ಆಗೋಯ್ತು. ಅದೆಲ್ಲ ದ್ವೇಷ ಬಿಟ್ಟುಬಿಟ್ಟ, ಗೊತ್ತಾ? ಅರ್ಜುನ ದ್ವೇಷ ಬಿಟ್ಟುಬಿಟ್ಟ. ಕಥಾತಿಗೆ ಬಂದು ಕೊಂದ, ಪರಿಷಿತ ರಾಜ ಕಚ್ಚಿದಾಗ, ಹಾಬೋನ್ ಕಚ್ಚಿದಾಗ ಅದು ಹೆಸರೇ ಇರಲಿಲ್ಲ, ಭೂರಿ ಶ್ರವಣಿಗೆ ಮೇಳಿ ಹೆಸರೇ ಇರಲಿಲ್ಲ. ಸೊ ಅದೇನಾಗಲಿಲ್ಲ, ಆತನಿಗೆ ದುರ್ಮರಣನೂ ಆಗಲಿಲ್ಲ, ಮೋಕ್ಷಕ್ಕೆ ದಾರಿ ಆಯಿತು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಪೂರ್ತಿ ಹತೋಟಿ ಬಂದ ಮೇಲೆ ಪ್ರಯತ್ನ ಇಲ್ಲದೇ ಮನಸ್ಸು ಆ ಕಡೆ ಹೋಗಬೇಕು. ಯಾವತ್ತು ಅದಕ್ಕೆ ಒಳಗೆ ಚಿಂತನೆ ಮಾಡೋದು ಯಾವಾಗ ಶ್ರೇಷ್ಠ ಅಂತೆ. ಹೌದೌದು, ಅದು ಎಲ್ಲರಿಗಿದ್ದು ರುಜುಗಳನ್ನು ಬಿಟ್ಟರೆ ಉಳಿದವ್ರಿಗೆ ಏನಾಗುತ್ತೆ ಇರುತ್ತೆ, ಬಟ್ ಧ್ಯಾನ ಕೂತಾಗ ಏನಾದ್ರೆ ಸರಿ ಹೋಗ್ಬಿಡುತ್ತೆ, ಅಷ್ಟು ಸರಿ ಮಾಡಿಕೊಡ್ತು. ಅದು ತಪ್ಪಿ ತಪ್ಪಿ ಸರಿ ಮಾಡಿಕೊಳ್ಳೋರು, ಇವರು ಏನು ತಪ್ಪೋದೇ ಇಲ್ಲ ವಾಯುದೇವರು. ತದುಭಯಂ ತ್ಯಜೆ ಯಾವತ್ ಸ್ವಾರೂಢತೆ ತಾ ಸ್ಯಾತ್ ವಿಷ್ಣೋರೂಪೇ ಚತುರ್ಭುಜೆ. ಹೌದೌದು, ವಾಯುದೇವರ ಆವೇಶ ಇಲ್ಲ ಆತನಲ್ಲಿ, ರುದ್ರದೇವರ ಆವೇಶ. ರುದ್ರಾದಿ ಸರ್ವ ಶಿವಾಜಿ ಸರ್ವರುದ್ರಾಣಾಂ ಆವೇಶ ಪರತಸ್ತಥ. ಉಳಿದ ವಿಶೇಷವಾಗಿ ಎಲ್ಲ ರುದ್ರ ಆವೇಶ ಇತ್ತು, ಶಿವನ ಆವೇಶ ಭಾರಿ ಜಾಸ್ತಿ ಇತ್ತು ಪುರುಷರಲ್ಲಿ. ಆತ ಏಕಾದಶಿ ರುದ್ರಲ್ಲಿ ಒಬ್ಬ ಈ ಮಧ್ಯೆ, ಅಷ್ಟೆಲ್ಲ ಸೇರಿದ್ದಕ್ಕೆ ಅನುಕೂಲ ಆಯಿತು. ಇಷ್ಟು ಹೇಳಿ ತತ್ರ ಲಬ್ಧ ಪದಂ ಚಿತ್ತಂ ಆಕೃಷ್ಯ ವ್ಯೋಮ್ನಿಧಾರಯೇತ್ ತತ್ಯ ತ್ಯಕ್ತ್ವಾ ಮದಾರೋಹೋ ನ ಕಿಂಚಿದಪಿ ಚಿಂತಯೇತ್ ಏವಂ ಸಮಾಹಿತಮತಿ ಮಾಮೇವ ಆತ್ಮಾನಮಾತ್ಮನಿ ವಿಚಷ್ಟೆ ಮಯಿ ಸರ್ವಾತ್ಮನ್ ಜ್ಯೋತಿ ಜ್ಯೋತಿಷಿ ಸಂಯುತಂ ಏವಂ ಸಮಾಹಿತಮತಿ ಮಾಂ ಏವ ಆತ್ಮಾನಂ ಆತ್ಮನಿ. ಹೀಗೆ ಸಮಾಹಿತ ಸಮ್ಯಕ್ ಆಹಿತಮತಿ, ಸರಿಯಾಗಿ ನನ್ನಲ್ಲಿ ಮನಸ್ಸಾಕಲಿಕ್ಕೆ ಸಾಧ್ಯವಾದ ಮೇಲೆ ಆತ್ಮಾರಂ ಆತ್ಮನಿ, ತನ್ನ ಮನಸ್ಸಿಗೆ ಒಳಗೆ ನೋಡಬೇಕು, ಹೊರಗೆ ನೋಡಿ ಉಪಯೋಗ ಇಲ್ಲ, ಒಳಗೆ ನೋಡಬೇಕು. ವಿಚಷ್ಟೆ ಮಯಿ ಸರ್ವಾತ್ಮನ್, ನನ್ನ ಬಿಂಬರೂಪವನ್ನು ನೋಡ್ತಾನಾಗ, ತನ್ನ ಬಿಂಬರೂಪವನ್ನು. ಜ್ಯೋತಿ ಜ್ಯೋತಿಷಿ ಸಂಯುತಂ, ಜ್ಯೋತಿಯಾದ ಜೀವ ಜ್ಯೋತಿಯಾದ ಪರಮಾತ್ಮನಲ್ಲಿ ನೆಲೆಗೊಂಡಿರ್ತಾನೆ. ಎರಡು ಜ್ಯೋತಿಗಳು ಒಂದಕ್ಕೊಂದು ಹಿಡಿದುಬಿಟ್ಟಾಗ ಏನಾಗುತ್ತೆ ನಮಗೆ, ಅದ್ವೈತರು ಐಕ್ಯ ಅಂದ್ಬಿಡ್ತಾರೆ. ಐಕ್ಯ ಅಲ್ಲ, ಜೊತೆಗಿರೋದನ್ನು ಗೊತ್ತಾಗಲ್ಲ ನಮಗೆ ಅಷ್ಟೇ. ಈ ಉರಿತಾ ಇರುತ್ತೆ ದೀಪ, ಅದು ಇನ್ನೊಂದು ದೀಪ ಇಡಿ, ಅದಾಗೆ ಎರಡು ಒಂದಾದ ಕಾಣಿಸುತ್ತೆ, ತೆಗೆದ ತಕ್ಷಣ ಬೇರೆ ಕಾಣಿಸುತ್ತೆ. ಆ ರೀತಿ ತನ್ಮಯನಾಗಬೇಕು ಅಂತ ಹೇಳ್ತಾರೆ. ಆ ರೀತಿ ತನ್ಮಯತ್ವ ಆ ರೀತಿ ಬರಬೇಕು. ದೇವರೊಳು ನಾನಿದ್ದೇನೆ, ಸುತ್ತ ದೇವರಿದ್ದಾನೆ, ಒಳಗೆ ದೇವರಿದ್ದಾನೆ, ಮಧ್ಯ ನಾನಿರೋದ್ರಿಂದ ದೊಡ್ಡ ಜ್ಯೋತಿ ಒಳಗೆ ಚಿಕ್ಕ ಜ್ಯೋತಿ ಸೇರಿದರೆ ನೋಡೋರಿಗೆ ಈ ಜ್ಯೋತಿ ಕಾಣೋದಿಲ್ಲ, ಆದರೆ ಜ್ಯೋತಿ ಪ್ರತ್ಯೇಕವಾಗೇ ಇದೆ. ಆ ರೀತಿ ಇರಬೇಕು ಅಂತ ಹೇಳ್ತಾರೆ. ಜ್ಯೋತಿ ಜ್ಯೋತಿಷಿ ಸಂಯುತಂ ಉಪಾಸನಾ ಫಲಮಃ ಏವಮಿತಿ ಏವಂ ನಿರಂತರಾಭ್ಯಾಸರತಃ ಪ್ರತಿದಿನ ಪ್ರವೃದ್ಧ ಪ್ರೇಮಣ. ನಿರಂತರ ಅಭ್ಯಾಸವನ್ನು ಮಾಡಬೇಕು, ಪ್ರವೃದ್ಧ ಭಕ್ತಿ ಹೆಚ್ಚುತ್ತಾ ಹೋಗಬೇಕು. ಈ ರೀತಿ ಮಾಡ್ತಾ ಮಾಡ್ತಾ ಹೋದಂತೆ ಏನಾಗಬೇಕು, ಅವನೇ ದೇವರಲ್ಲೇ ಭಕ್ತಿ ಜಾಸ್ತಿ ಆಗಬೇಕು. ಮಯೇವ ಸಮಾಹಿತ ಮತಿ, ನನ್ನಲ್ಲೇ ವಿಶೇಷವಾಗಿ ಮತಿಯನ್ನು ಇಟ್ಟವನಾಗಿ ತತ್ಪರಿಪಾಕೆ, ಆ ಒಂದು ಬುದ್ಧಿ ಪರಿಪಾಕ ಒಂದು ಪೂರ್ತಿಯಾಗಿ ಏನಾಗಬೇಕಾದ್ರೂ ಪರಿಪಾಕ ಅವಸ್ಥೆ ತಲುಪಬೇಕು. ಸತಿ ಆತ್ಮನಿ ದೇಹೇ ಆತ್ಮಾನಂ ಜ್ಞಾನಾದಿ ಅಭೀಷ್ಟದಾತೃತ್ವೇನ ಸ್ವಾಮಿನಂ ಮಾಮೇವ ವಿಚಷ್ಟೆ ಜೀವಾತ್ ಪೃಥಕ್ ಸ್ಥಿತಂ ಪಶ್ಯತೀ. ನನ್ನನ್ನಾಗ ನೋಡ್ತಾನೆ, ತನ್ನಿಂದ ಭಿನ್ನ ಅಂತಲೂ ನೋಡ್ತಾನೆ. ವಿ ನಿಷೇಧೇ ಪೃಥಕ್ ಭಾವೇತಿ ಯಾದವ, ವಿ ಶಬ್ದಕ್ಕೆ ನಿಷೇಧ ಅಂತ ಇಲ್ಲ ಅಂತಲೂ ಅರ್ಥ, ಪ್ರತ್ಯೇಕ ಅಂತಲೂ ಅರ್ಥ. ಅದಕ್ಕಲ್ಲಿ ಏನಂತ ಬಂತು, ವಿಚಷ್ಟೆ ವಿಲಕ್ಷಣತೆಯಾ ಚಷ್ಟೆ, ಪ್ರತ್ಯೇಕವಾಗಿ ನನ್ನನ್ನು ತನ್ನೊಳಗೆ ನೋಡಬೇಕು, ಬೇರೆ ಅಂತಲೇ ನೋಡಬೇಕೇ ಹೊರತು ಒಂದು ಅಂತ ನೋಡಬಾರ್ದು. ಕಿಂ ನಿಷೇಧೇ ಸರ್ವಾತ್ಮನ್ ಸರ್ವಸ್ವಾಮಿನಿ ಜ್ಯೋತಿಷಿ ಜ್ಯೋತಿರ್ಮಯೇ ಮಯಿ ಸಂಯುತಂ ಮದಾಧಾರತಯಾ ಸ್ಥಿತಂ ತಸ್ಮಾತ್ ಜಾತಂ ತಸ್ಮಿನ್ನೇವ ಓತಮಿತಿ ಜ್ಯೋತಿ ಜೀವಂ ಪಶ್ಯತಿ. ಈ ಜ್ಯೋತಿಗೆ ದೇವರು ಅಂತ ಹೆಸರು. ಪರಮಾತ್ಮನ ಪರಂಜ್ಯೋತಿ ಅಂತ ಕರೀತಾರೆ. ಪರ ಶ್ರೇಷ್ಠ ಜ್ಯೋತಿ ಅಂದರೆ ದೇವರು. ಪ್ರತಿಯೊಬ್ಬ ಸಾತ್ವಿಕ ಜೀವನೊಳಗೆ ಏನಿದೆ, ಜ್ಞಾನ ಇದೆ, ಜ್ಞಾನನ ದೀಪ ಅಂತ ಕರೀತಾರೆ. ಸೊ ಪ್ರತಿಯೊಬ್ಬ ಜೀವರು ಏನದು, ದೀಪಾವಳಿ ನೋಡ್ತೀವಿ ಎಷ್ಟು ದೀಪ ಹಚ್ಚಿಕ್ಕದು ನೋಡಿ, ಎಲ್ಲ ದೀಪ ಹಚ್ಚಿಟ್ಟಿರ್ತಾರೆ. ಅದರಲ್ಲಿ ದೊಡ್ಡ ಎದ್ದು ಕಾಣುತ್ತೆ ನಮಗೆ, ಹೌದಾನೆ? ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿ ಮಹಾ ತೇಜೋಮಾನಾಗಿ ಕಾಣುತ್ತಾನೆ. ಉಳಿದವರೆಲ್ಲ ಸ್ವಲ್ಪ ಸ್ವಲ್ಪ ಬೆಳಕಿರುತ್ತೆ. ಆ ರೀತಿ ತನ್ನ ನೋಡ್ಕೋಬೇಕು. ಜ್ಯೋತಿರ್ಜೀವಂ ಪಶ್ಯತಿ ತಾರತಮ್ಯೇನ ಬಿಂಬಭಾವೇನ ಸ್ಥಿತಾಃ ತತ್ವಾಭಿಮಾನಿನೋ ದೇವತಾಃ ದೃಷ್ಟ್ವಾ ಸರ್ವಾಧಾರಂ ಮಾಮಂತೆ ಪಶ್ಯತಿ ಇತಿ ಭಾವಃ. ಆ ಸಮಯದೊಳಗೆ ದೇಹದಲ್ಲಿ ತತ್ವಗಳು, ತತ್ವಾಭಿಮಾನಿ ದೇವತೆಗಳು, ಅವರಿನ ಯಾವಾಗ ವಾಯುದೇವರು, ಅವರೊಳಗೆ ದೇವರು, ಈ ರೀತಿ ನೋಡಬೇಕು. ಪ್ರತಿಯೊಂದು ಕಣ್ಣಿಗೆ ಕಾಣಿಸ್ಬೇಕು. ಆ ರೀತಿ ಆಫೀಸ್ ನೋಡ್ತಾರೆ, ಬಿಲ್ಡಿಂಗ್ ನೋಡ್ಬಿಡ್ತಾನೆ ಫಸ್ಟು, ಆಮೇಲೆ ಏನು ಮಾಡ್ತಾನೆ, ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ನೋಡ್ತಾನೆ, ಡಿಫ್ರೆಂಟ್ ಆಫೀಸರ್ಸು, ಆಮೇಲೆ ಚೀಫ್ ಆಫೀಸರ್ ಚೇಂಬರ್ಗೆ ಹೋಗಿ ಅವನು ನೋಡ್ತಾನೆ. ಆ ಅರ್ಥದಲ್ಲಿ ಮೊದಲು ಕಾಣೋದಲ್ಲ ಏನದು, ಬಿಲ್ಡಿಂಗ್ ಅಷ್ಟೇ. ಜಡಪದ ತತ್ವಗಳು, ತತ್ವ ಜಡಪದ ಅರ್ಥ, ತತ್ವಾಭಿಮಾನಿ ದೇವತೆಗಳು, ಆಫೀಸ್ ಡಿಪಾರ್ಟ್ಮೆಂಟ್ ಬೋರ್ಡ್ ಹಾಕಿರ್ತಾರೆ ಅಷ್ಟೇ. ಇಲ್ಲಿ ಉಳಿದೊತ್ತಲ್ಲಿ ಕ್ಲೋಸ್ ಇದ್ದಾಗ ಏನು ಇರೋದೇ ಇಲ್ಲ, ವರ್ಕಿಂಗ್ ಡೇ ಎಲ್ಲ ಕಾಣ ಶುರುವಾಗುತ್ತೆ. ಆ ರೀತಿ ನೋಡಬೇಕು ಎಲ್ಲ ದೇವತೆಗಳನ್ನು. ಅವರ ಸ್ವಾಮಿಯನ್ನಾಗಿ ದೇವರನ್ನು ಪ್ರಧಾನ ಇದರಲ್ಲಿ ಕಾಣಬೇಕು. ಈ ರೀತಿ ಸಾಧನೆ ಮಾಡಿ ಮಾಡಿ ಅಪರೋಕ್ಷ ಜ್ಞಾನವಾಗಿ ಕ್ಲಾರಿಟಿ ಜಾಸ್ತಿ ಆಗುತ್ತೆ. ಕ್ಲಾರಿಟಿ ಇರ್ತಾ ಇರುತ್ತೆ, ಬರ್ತಾ 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 ಬೇರಿಟ್ಟೆ ಧ್ಯಾನ ಮಾಡ್ತಾ ಹೋದಂತೆ ಏನಾಗುತ್ತೆ, ಅದು ಕ್ಲಾರಿಟಿ ಜಾಸ್ತಿ ಆಗ್ಲಿಕ್ಕೆ ಶುರುವಾಗುತ್ತೆ. ಧ್ಯಾನ ದರ್ಶನ ಇವತ್ತು ಯಾವ ಮ್ಯಾಚ್ ಮಾಡಿಸಿದೆ, ಒಂದೇ ದಿವಸಕ್ಕೆ ಎಲ್ಲ ಹೇಳಿಕೊಟ್ಟು ಹೇಗಿರುತ್ತೆ ಅವರಿಗೆ. ಏನು ಶುರು ಮಾಡ್ತಾರೆ ಫಸ್ಟ್ ಎಲ್ಲ, ಪ್ಲಸ್ ಅಂದ್ರೇನು, ಮೇಲೆ ಶುರು ಮಾಡಿ ಪ್ಲಸ್ ಅಂದ್ರೇನು, ಮೈನಸ್ ಅಂದರೆ ಅದೆಲ್ಲ ಹೇಳ್ತಾ ಕೊಡಬೇಕು. ಆಮೇಲೆ ಪವರ್ ಟು ದಿ ಪವರ್ ಆಫ್ ಟೂ ಬಂತು, ಆಮೇಲೆ ತ್ರೀ ಬಂತು, ಎಲ್ಲ ಮಾಡ್ತಾ ಮಾಡ್ತಾ ಹೇಳಿದೆ. ಅವಾಗ ಅರ್ಥ ಆಗುತ್ತೆ. ವಿವೇಕ್ತಮ್ ಫೋರ್ತ್ ಟು ದಿ ಪವರ್ ಆಫ್ ಫೋರ್ ಅಂದರೆ ಏನು ಅರ್ಥ ಆಗೋದಿಲ್ಲ. ಅದೆಲ್ಲ ಅರ್ಥ ಆಗಬೇಕಾದ್ರೆ ಒಂದೊಂದೇ ಸ್ಟೆಪ್ ಅದು. ಲೋಯರ್ ಹೈಸ್ಕೂಲ್ದು ಮ್ಯಾಥಮೆಟಿಕ್ಸೇ, ಡಿಗ್ರಿನೂ ಮ್ಯಾಥಮೆಟಿಕ್ಸೇ, ಪಿ ಜಿನೂ ಮ್ಯಾಥಮೆಟಿಕ್ಸೇ, ಎಷ್ಟು ಡಿಫ್ರೆನ್ಸ್ ಇರುತ್ತೆ ಎಲ್ಲದಕ್ಕೂ ಕೂಡ. ಆ ಥರ ಧ್ಯಾನಾವಸ್ಥೆಯಲ್ಲಿ ತುಂಬ ವ್ಯತ್ಯಾಸಗಳಿದೆ. ಅವ್ರ ಯೋಗ್ಯತೆ ತಕ್ಕಂತೆ ಏನಾಗುತ್ತೆ, ಕ್ಲಾರಿಟಿ ಕ್ಲಿಯರಾಗಿ ಗೊತ್ತಾಗುತ್ತೆ. ದರ್ಶನ ಫಲಮಃ ಧ್ಯಾನೇನ ಇದೆ, ಅದಕ್ಕೆಲ್ಲ ಅರ್ಥ ಹೇಳ್ತಾರೆ ಆಚಾರ್ಯ. ಕೊಟೇಶನ್ ಇದೆ, ಸಮಾಧಿ ಯೋಗೇ ಸಂಪೂರ್ಣೇ ಹೃದಯ ಪಶ್ಯತಿ ಕೇಶವಂ. ಸಮಾಧಿ ಯೋಗ ಸಂಪೂರ್ಣವಾಗೋದು ಅಂದ್ರೇನು, ಕೋರ್ಸ್ ಕಂಪ್ಲೀಟ್ ಆಗೋದು ಅಂತ ಅರ್ಥ. ಆ ಕೋರ್ಸ್ ಕಂಪ್ಲೀಟ್ ಆದಮೇಲೆ ಕ್ವಾಲಿಫಿಕೇಷನ್ ಹೇಗೆ ಬರುತ್ತೆ, ಹಾಗೆ ಸಮಾಧಿ ಯೋಗ ಸಂಪೂರ್ಣವಾದಾಗ ಹೃದಯ ಪಶ್ಯತಿ ಕೇಶವಂ, ಹೃದಯದೊಳಗೆ ದೇವರನ್ನು ನೋಡ್ತಾನೆ. ಜೀವಂ ತತ್ ಪ್ರತಿಬಿಂಬಂಚ, ಪ್ರತಿಬಿಂಬನಾಗಿ ಜೀವನನ್ನು ನೋಡ್ತಾರೆ. ಸಹ ಸಂಸ್ಥಿತಂ, ಜೊತೆಗೆ ಇರ್ತಾರೆ ಇಬ್ಬರು ಕೂಡ. ತ್ವಾಸುಪರ್ಣ ಸಯುಜಾ ಸಖಾಯ, ತದಾಧಾರಂ, ಇಬ್ಬರು ಜೊತೆಗಿದ್ದರೂ ಕೂಡ ಪರಮಾತ್ಮ ಆಧಾರವಾಗಿದ್ದಾನೆ, ಜೀವ ಆಧರಿಸಿ ಇದ್ದಾನೆ. ತದಂತಸ್ಥಂ ತೇನೈವ ಸದೃಶಂ ಸದಾ, ನೋಡೋದಕ್ಕೆ ಹ್ಯಾಕ್ ಕಾಣ್ತಾನೆ, ಸಾದೃಶ್ಯ ಇದೆ, ಐಕ್ಯ ಇಲ್ಲ. ಆನಂದ ಎಲ್ಲ ಜ್ಯೋತಿಗಳಿಗೆ ಏನಿರುತ್ತೆ, ಒಂದು ರೀತಿ ಬೆಳಕಿರುವಿಕೆ ಅನ್ನೋ ಸಾದೃಶ್ಯ ಇರುತ್ತೆ. ಆನಂದ ಜ್ಞಾನಶಕ್ತಿಯಾದ್ಯೈ ಸದಾ ತದವರಂ ಗುಣೈ, ಆದರೆ ದೇವರ ಆನಂದಾದಿಗಳ ಮುಂದೆ ಇವನ ಆನಂದ ಅನ್ನೋದು ನೆಗ್ಲಿಜಿಬಲ್, ಸ್ಟಿಲ್ ಇದೆ. ಜೀವನ್ಮುಕ್ತೌ ಚ ಮುಕ್ತೌ ಚ ಸತತಂ ತದ್ವಶೇ ಸ್ಥಿತಂ, ಜೀವನ್ಮುಕ್ತನಾದ ಮೇಲೂ ದೇವರಧೀನ, ಮುಕ್ತನಾದ ಮೇಲೂ ದೇವರಧೀನ, ಅದು ವಿಶೇಷ. ಇತ್ತೇ ತದತ್ರಮಾನಂ, ಇದಿಷ್ಟು ಆಚಾರ ಕೊಟ್ಟ ತಾತ್ಪರ್ಯವಾಕ್ಯ. ಸ್ವಯಂ ಪ್ರಕಾಶ ರೂಪತ್ವಾ ಜೀವೋಪಿ ಜ್ಯೋತಿರುಚ್ಯತೆ ಇತಿ ಚ, ಜೀವನು ಸ್ವಯಂ ಪ್ರಕಾಶನಾದ್ದರಿಂದ ಅವನನ್ನು ಜ್ಯೋತಿ ಅಂತ ಕರೀತಾರೆ. ಜ್ಯೋತಿ ಜೀವ, ಜೀವ ಸ್ವಯಂ ಜ್ಯೋತಿ, ಪರಮಾತ್ಮ ಸ್ವಯಂ ಪರಂಜ್ಯೋತಿ, ಎರಡೂ ಆಗಿದ್ದಾರೆ. ದರ್ಶನ ಪರಮಃ ಧ್ಯಾನೇನ ಇತಿ, ಇಷ್ಟೆಲ್ಲ ಮಾಡಿದ್ರೆ ಏನಾಗುತ್ತೆ ಅಂದರೆ, ಧ್ಯಾನೇನ ಇತ್ಥಂ ಸುತೀವ್ರೇಣ ಯುಂಜತೋ ಯೋಗಿನೋ ಮನಃ ಸಂಯಾಸ್ಯತಿ ಆಶು ನಿರ್ವಾಣಂ ದ್ರವ್ಯಜ್ಞಾನ ಕ್ರಿಯಾಭ್ರಮ. ಧ್ಯಾನೇನ ಇತ್ಥಂ ಸುತೀವ್ರೇಣ, ಇಂಥ ಧ್ಯಾನ ತೀವ್ರ ಇಂಟೆನ್ಸಿಫೈ ಆಗ್ತಾ ಹೋಗ್ಬೇಕು. ಈ ಧ್ಯಾನ ಏನಾಗ್ತಾ ಹೋಗುತ್ತೆ, ಇಂಟೆನ್ಸಿಫೈ ಆಗ್ತಾ ಹೋದಂತೆ ಯುಂಜತೋ ಯೋಗಿನೋ ಮನಃ, ಯೋಗಿಯಾದವನು ಮನಃ ಯುಂಜತ, ಮನಸ್ಸನ್ನು ಜೋಡಿಸ್ತಾ ಹೋಗ್ತಾನೆ ದೇವರ ಕಡೆಗೆ. ಸಮ್ಯಾಸ್ಯತಿ ಆಶು ನಿರ್ವಾಣಂ, ಆಗ ಹೇಗಾಗುತ್ತೆ ಗೊತ್ತಾ, ದೇಹದಿಂದ ಡೀಲಿಂಗ್ ಆಗ್ತಾನೆ ಅಂತ ಹೇಳ್ತಾರೆ. ದೇಹದಲ್ಲಿ ಇದ್ದರೂ ಕೂಡ ಏನಾಗೋದಿಲ್ಲ ಅವನಿಗೆ, ದೇಹದ ಟಚ್ ಅನುಭವ ಬರೋದಿಲ್ಲ, ಆ ರೀತಿ ಹೋಗ್ತಾನೆ. ಇನ್ನೂ ದೇಹ ಬಿಟ್ಟಿಲ್ಲ, ದೇಹದಲ್ಲಿ ಇದ್ದರೂ ಕೂಡ ದೇಹವನ್ನು ಡೀಲಿಂಗ್ ಮಾಡ್ಕೊಂಡ್ಬಿಡ್ತಾನೆ, ಅದು ಭಾರಿ ವಿಶೇಷ. ನಿರ್ವಾಣಂ ಅಂದರೆ ದೇಹದಲ್ಲಿ ಆಗ್ತಕ್ಕಂಥ ಪರಿಣಾಮ ಯಾವುದು ಅವನಿಗೇನಾಗೋದಿಲ್ಲ, ಅಫೆಕ್ಟ್ ಮಾಡೋದು ಚಳಿ ಚೀತ ಏನೂ ಗೊತ್ತಾಗೋದಿಲ್ಲ. ಋಷಿಗಳೆಲ್ಲ ತಪಸ್ ಮಾಡ್ತಿರ್ತಾರೆ, ಚಳಿಗಾಲದಲ್ಲೂ ನೋ ಚೇಂಜ್, ಬೇಸಿಗೆಯಲ್ಲೂ ನೋ ಚೇಂಜ್, ಯಾತಕ್ಕೆ ಬಾಡಿ ಡೀಲಿಂಗ್ ಮಾಡ್ಕೊಂಡ್ಬಿಡ್ತಾರೆ, ಆದ್ದರಿಂದ ಅವ್ರ ಅನುಭವನೇ ಬರೋದಿಲ್ಲ ಅವರಿಗೆ. ನಿರ್ವಾಣಂ ದ್ರವ್ಯಜ್ಞಾನ ಕ್ರಿಯಾಪ್ರಭ, ದ್ರವ್ಯದ ಬಗ್ಗೆ, ಜ್ಞಾನದ ಬಗ್ಗೆ, ಕ್ರಿಯೆ ಬಗ್ಗೆ ಒಂದು ತಪ್ಪು ತಿಳುವಳಿಕೆ ಬರೋದೇ ಇಲ್ಲ, ಆ ಸ್ಟೇಜ್ ರೀಚ್ ಆಗ್ತಾರೆ. ಧ್ಯಾನೇನ ಇತಿ ಸುತೀವ್ರೇಣ ನಿಶಿತೇನ ಇತ್ತಂ ಉತ್ಪನ್ನ ಧ್ಯಾನೇನ ನಿತಿಧ್ಯಾಸನೇನ, ಇದಕ್ಕೆ ನಿತಿಧ್ಯಾಸನ ಅಂತ ಕರೀತಾರೆ. ದರ್ಶನೇನ ಯುಂಜತಃ ಸರ್ವಸ್ಮಾತ್ ಪ್ರೇಷ್ಟೋ ಅಯಮಿತಿ ಧ್ಯಾಯತೋ ಯೋಗಿನೋ ಜ್ಞಾನಿನೋ ದ್ರವ್ಯಜ್ಞಾನ ಕ್ರಿಯಾಭ್ರಮಃ ಮದೀಯೋಯಂ ಇತಿ ದೇಹ ವಿಷಯೇ. ದೇಹ ನನ್ನದು ಅನ್ನೋ ಭ್ರಮೆ ಬರೋದಿಲ್ಲ, ದ್ರವ್ಯ ತಂದೊಂದು ಭ್ರಮೆ ಬರೋದಿಲ್ಲ, ತಾನು ಕಾರ್ಯ ಮಾಡ್ತೇನೆ ಅನ್ನೋ ಭ್ರಮೆ ಬರೋದಿಲ್ಲ, ಎಲ್ಲವನ್ನೂ ದಾಟಿಬಿಡ್ತಾನೆ. ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ವಿಷಯೇ ಚ ಭ್ರಮತಿ ಇತಿ ಭ್ರಮರೂಪಂ ಪ್ರಾಕೃತಂ ಮನೋ ನಿರ್ವಾಣಂ ನಾಶಂ ಆಶು ಸಂಯಾಸ್ಯತಿ ಯಾಸ್ತಿ ಇತಿ ಅನ್ವಯ. ಬಾಹ್ಯ ಮನಸ್ಸೆಲ್ಲ ಯಾಜ್ ಇಫ್ ಡೆಡ್ ಆದಾಗ ಆಗಿಬಿಡುತ್ತೆ, ಮುಕ್ತಿಯಲ್ಲಿ ಇರೋದೇ ಇಲ್ಲ, ಅದು ಇಲ್ಲಿ ನಿಷ್ಕ್ರಿಯವಾಗಿಬಿಡುತ್ತೆ, ಆ ಸ್ಟೇಜ್ ರೀಚ್ ಆಗ್ತಾನೆ. ಇದು ಧ್ಯಾನದ ಫಲ ಇದು. ಅಥ ಪಂಚದಶೋ ಅಧ್ಯಾಯ 14ನೇ ಅಧ್ಯಾಯದಲ್ಲೆಲ್ಲ ಮುಗೀತು. ಮುಂದೆ ಪ್ರಶ್ನೆ ಕೇಳ್ತಾನೆ ಮತ್ತೆ ಶ್ರೀ ಭಗವಾನು ವಾಚ, ಅದಕ್ಕೆ ಉದ್ಧವರ ಪ್ರಶ್ನೆ. ಜಿತೇಂದ್ರಿಯಸ್ಯ ಯುಕ್ತಸ್ಯ ಜಿತಶ್ವಾಸಸ್ಯ ಯೋಗಿನಃ ಮಯಿಧಾರಯತಶ್ಚೇತಃ ಉಪತಿಷ್ಠಂತಿ ಸಿದ್ಧಯಃ. ಭಾಳ ಇಂಪಾರ್ಟೆಂಟ್ ಚಾಪ್ಟರ್ ಇದು. ಅಂದರು ಏನು ಹೇಳ್ತಾರೆ ಅಂದರೆ, ಈ ರೀತಿಯಾಗಿ ಜಿತೇಂದ್ರಿಯನಾದವನಿಗೆ, ಯುಕ್ತಸ್ಯ ಯೋಗ ಸಿದ್ಧಿ ಪಡೆದವನಿಗೆ, ಜಿತಶ್ವಾಸಸ್ಯ ಪ್ರಾಣಾಯಾಮ ಸಿದ್ಧಿ ಪಡೆದವನಿಗೆ, ಇಂಥ ಯೋಗಿಗೆ, ಮಯಿಧಾರಯತಃ ಚೇತಃ ನನ್ನಲ್ಲೇ ಮನಸ್ಸು ಹಾಕಿದವನಿಗೆ, ಸಿದ್ಧಯ ಉಪತಿಷ್ಠಂತಿ, ಸಿದ್ಧಿಗಳು ಬರಲು ಪ್ರಾರಂಭವಾಗುತ್ತೆ ಅಂತ ಹೇಳ್ತಾರೆ. ಕೋರ್ಸ್ ಮುಗಿತು, ಅಪಾಯಿಂಟ್ ಮಾಡಿದ್ರೆ ಬರಲಿಕ್ಕೆ ಶುರು ಆಗುತ್ತಲ್ಲ, ಹಾಗೆ ಕೆಲವು ಕಾಂಪಿಟೇಷನ್ ಇಲ್ಲೇ ಬನ್ನಿ ಇಲ್ಲೇ ಬನ್ನಿ ಅಂತ ಸಿದ್ಧಿಗಳೆಲ್ಲ ಬರ ಕೆಲವು ಕಡೆ ಕೇಳ್ಕೊಂಡು ಹೋಗ್ಬೋದು, ಕೆಲವರು ಅವರೇ ಇವನಿಗೆ ಹುಡ್ಕೊಂಡು ಬರ್ತಾರೆ. ಸಿದ್ಧಿಗಳು ಹುಡ್ಕೊಂಡು ಹೋಗಬಾರ್ದು ಇವನು, ಅವೇ ಸಿದ್ಧಿ ಏನು ಮಾಡುತ್ತಂತೆ, ಹುಡ್ಕೊಂಡು ಬರುತ್ತಂತೆ. ನಿಜವಾದ ಸಿದ್ಧಿ ಬರಬೇಕಾದ್ರೆ ಅಪರೋಕ್ಷ ಜ್ಞಾನಿ ಆಗಿರ್ಬೇಕು. ಇವರೆಲ್ಲ ಬರೀ ಜ್ಞಾನಿಗಳು ಕೂಡ ಅಲ್ಲ, ಇವರೇನು ಸಿದ್ಧಿ ತೋರಿಸ್ತಾರಲ್ಲ ಇವರೆಲ್ಲ ಕೂಡ, ಏನು ಬರೀ ಮ್ಯಾಜಿಕ್ ಅಷ್ಟೇ, ಇದು ಮಾಡ್ತಾರಲ್ಲ ಇಂದ್ರಜಾಲ ಮಹೇಂದ್ರ ಜಾಲ ಅಷ್ಟೇ. ಅವರು ಜನ ಏನು ಮಾಡ್ಕೊಂಡ್ಬಿಡ್ತಾರೆ, ಅದನ್ನು ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ತಪ್ಪು, ನಿಜವಾದ ಸಿದ್ಧಿ ಅಂತ ಗೊತ್ತಾಗಬೇಕಾದ್ರೆ ನಿಜವಾದ ಯೋಗ್ಯಗಳಾಗಬೇಕು. ಉದ್ಧವೋ ವಾಚ ಏವಂ ಪರಂ ಜ್ಞಾನ ಫಲಂ, ಇದೆಲ್ಲ ಇಲ್ಲೇ ಕಾಣ ಸಿದ್ಧಿಗಳಿವು, ಮೋಕ್ಷಕ್ಕೆ ಹೋದ್ಮೇಲೆಲ್ಲ ಅಪರೋಕ್ಷ ಜ್ಞಾನಿ ಸಿದ್ಧಿಗಳು ಬಂದುಬಿಡುತ್ತೆ. ಆ ಸಿದ್ಧಿಯನ್ನು ಹೇಗೆ ಉಪಯೋಗಿಸ್ಬೇಕು, ಉಪಯೋಗಿಸ್ತಾರೆ ಅವರು. ಅದು ಕೆಲವು ಉಪಯೋಗಿಸ್ತಾ ಇರೋ ಶ್ರೇಷ್ಠ ಅಂತ ಅದೆಲ್ಲ ಹೇಳ್ತಾನೆ. ಸಿದ್ಧಿಗಳು ಯಾವುದು ಫಸ್ಟ್ ಹೇಳ್ತಾ, ಅದು ಕೇಳಿಬಿಟ್ರೆ ಅನಿಸುತ್ತಾಗ ಹಿಂದಿನ ಕಾಲದ ಜನಗಳು ಯಾತಕ್ಕೆ ಮೆಷನ್ಮೇಲೆ ಡಿಪೆಂಡ್ ಆಗ್ತಿದ್ದಿಲ್ಲ ಅಂದರೆ ಎಲ್ಲ ಮನಸ್ಸನ್ನೇ ಮಾಡಿಬಿಡ್ತಾ ಇದ್ರು ಪ್ರತಿಯೊಂದು ಕೂಡ. ನಮಗೆ ಫೋನೇ ಬೇಕಿಲ್ಲ ಅವರಿಗೆ, ಇಂಥವ್ರ ಮಾತು ಕೇಳಬೇಕು ಇಲ್ಲಿಂದಾನೆ ಕೇಳೋದು ಅವ್ರಿಗೆ ಕುತ್ಕೊಂಡು. ಅವ್ರ ಮಾತು ತಮ್ಮ ಮಾತು ಇವರಿಗೆ ಕೇಳಿಸ್ಬೇಕು, ಅವ್ರಿಗೆ ಕೇಳೋಕೆ ಇಲ್ಲಿಂದಾನೆ ಮಾತು ಅಶರೀರ ಮಾಣಿ ಆಯಿತು ಅಂತಾರಲ್ಲ, ಅವ್ರ ಮಾತು ಕೇಳಿಸುತ್ತೆ. ಇದೇ ಬೇಕಿಲ್ಲ, ಆಗ ಸರಿಯಾದ ಕಾಲ ಇದ್ದವನಿಗೆ ಇದೇ ಕೋಲೆ ಯಾತಕ್ಕೆ ಬೇಕು, ವೀಲ್ ಚೇರ್ ಯಾತಕ್ಕೆ ಬೇಕು, ಗೊತ್ತಾಯ್ತಾ. ಇಂಥ ಜ್ಞಾನ ಸಿದ್ಧಿ ಪಡೋದು ಇರ್ತದೆ, ಕೃತಜ್ಞ ಜನರಲ್ಲಿ ಆಗಿರ್ತಿದ್ರು. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋದು ಏನು ಕಷ್ಟನೇ ಆಗ್ತಿದ್ದಿಲ್ಲ ಯಾರಿಗೂ ಕೂಡ. ಏವಂ ಜ್ಞಾನ ಫಲಂ ಅಮೃತಮೇವನಕ್ಕಿಂತು, ಮೋಕ್ಷ ಜ್ಞಾನಕ್ಕೆ ಫಲ ಅಂಬುದು ಎಲ್ಲರಿಗೂ ಗೊತ್ತಿದೆ. ಆದರೆ ಈ ಲೋಕದಲ್ಲೂ ಕೂಡ ಅಣಿಮಾದಿ ಸಿದ್ಧಿರಿ ಅಪಿ ಐಹಿಕಿ ಇತ್ತೇ ತದಸ್ಮಿನ್ ಅಧ್ಯಾಯ ರೂಪೇ. ಭೂಲೋಕದಲ್ಲೂ ಕೂಡ ಸಿದ್ಧಿ ಬರುತ್ತೆ ಅವರಿಗೆ. ಅದಕ್ಕೇನಂತ ಕರೀತಾರೆ ಗೊತ್ತಾ, ಯೋಗವನ್ನು ಐಶ್ವರ್ಯ ಅಂತ ಕರೀತಾರೆ. ಅಡಿಮಾದಿಗಳು ಏನವೋ ಅಷ್ಟ ಐಶ್ವರ್ಯಗಳು ಅಂತ ಹೇಳ್ತಾರೆ. ಅದು ಭಾರಿ ಸಿದ್ಧಿ, ಅದು ಈ ಎಲ್ಲ ಸಿದ್ಧಿಗಿಂತ ಲೋಕದ ಸಿದ್ಧಿ ಏನೂ ಅಲ್ಲ ಅದ್ರ ಮುಂದೆ. ಅಂತ ಐಶ್ವರ್ಯ ಇದೆ, ಸಂಪತ್ತಿನ ಐಶ್ವರ್ಯ ಬೇರೆ, ಯೋಗ ಸಿಗೋದಕ್ಕೆ ಜ್ಞಾನದ ಸಂಪತ್ತು, ಜ್ಞಾನ ವಿದ್ಯಾಧನ ಅಂತೀವಲ್ಲ ಹಾಗೆ, ವಿದ್ಯಾಧನ ಅದು ಹೊರಗಿಂದ ಧನ, ಅದು ಎಷ್ಟು ವ್ಯತ್ಯಾಸ ಇದೆ ಎರಡಕ್ಕೂ ಕೂಡ. ವಿದ್ಯೆಯಿಂದ ಯಾವ ಧನ ಬೇಕಾದ್ರೂ ಬರುತ್ತೆ, ಅದು ಧನದಿಂದ ಏನು ಬರೋದಿಲ್ಲ, ವಿದ್ಯೆ ಬರೋದಿಲ್ಲ, ಬರಬೇಕು ಅಂತ ಏನೂ ಇಲ್ಲ ಅದಕ್ಕೆ. ಎಂಥ ಧನವಂತನಾದರೂ ಕೂಡ ಇನ್ನು ಹೆಬ್ಬೆಟ್ಟು ಹೊತ್ಕೊಂಡೇ ಇರ್ಬೋದು, ಆದರೆ ವಿದ್ಯಾವಂತ ಈ ಧನವಂತನ ಮೀರಿಸಿ ಧನ ಸಂಪಾದನೆ ಮಾಡ್ತಾರೆ. ಆದ್ದರಿಂದ ಇದು ಯಾತಕ್ಕೆ ಅಧ್ಯಾಯ ಹೇಳ್ತಾರೆ ಅಂದರೆ, ಹೇಳೋದೆಲ್ಲ ಸತ್ತ ಮೇಲೆ, ಎಲ್ ಐ ಸಿ ಇದ್ದಾಗೆ ಎಲ್ಲ ಬೆನಿಫಿಟ್ಟು ಸತ್ತ ಮೇಲೆ ಬಂದರೆ ಅವನಿಗೇನು ಬಂದಾಗ ಬದುಕಿದವ್ರಿಗೆ ಬಂತಷ್ಟೇ. ಮೋಕ್ಷ ಸಿಗುತ್ತೆ ಅಲ್ಲಿ ಸಿಗುತ್ತೆ, ಇಲ್ಲೇನು ಉಪಯೋಗ ನಮಗೆ ಅಂದರೆ ಉಪಯೋಗ ಇದೆ, ಇಲ್ಲೂ ಕೂಡ ಉಪಯೋಗ ಬೇಕಾದಷ್ಟು ಇದೆ ಅಂತ ತಿಳಿಸ್ತಾರೆ. ಸಿದ್ಧಯೇ ಇತಿ ಅವ್ರ ನಿಂತಲ್ಲಿ ವಿಶ್ವಾಮಿತ್ರಾದಿಗಳು ಆತನ ಪೂರ್ತಿ ಹಾಗೇ ಮೇಲಕ್ಕೆತ್ತಿದ್ರು, ಗೊತ್ತಾಯ್ತು. ಫಸ್ಟ್ ರಾಕೆಟ್ ಕಾನ್ಸೆಪ್ಟ್ ಕೂಡ ಕಳಿಸ್ಬಿಡ್ತಾರೆ ತ್ರಿಶಂಕುರ. ಅದೆಲ್ಲ ವಿಜ್ಞಾನ ಮಾಡೋದನ್ನು ಬರೀ ತಪಶಕ್ತಿಯಿಂದ ಮಾಡ್ತಾರೋ. ತತ್ರ ಆದೌ नापृष्ट कस्य चिद्ब्रूयादित्यतः प्रश्नबीजम् उत्थापयति जितेन्द्रियश्चय कृष्ण इष्ट हेळ्बिट ಯಾವ ಸಿದ್ಧಿ ಅಂತ ಹೇಳಲಿಲ್ಲ ಯಾತಕ್ಕೆ ಅಂದರೆ ಇಂಥ ವಿಷಯ ಹೇಳಿದಾಗ ಪ್ರಶ್ನೆ ಕೇಳ್ತಿದ್ರೆ ಹೇಳಬಾರ್ದಂತೆ ಅದಕ್ಕೆ ಉದ್ಧವ ಪ್ರಶ್ನೆ ಕೇಳೋದಕ್ಕೆ ಆಪರ್ಚುನಿಟಿ ಕೊಟ್ಬಿಡ್ತಾನೆ ಉದ್ಧವ ಕೇಳಿದಕ್ಕೆ ಉತ್ತರ ಕೊಡ್ತಾನೆ ಇಲ್ಲದ್ರೆ ಏನು ಮಾಡಬಾರ್ದು ಹೇಳೋದಕ್ಕೆ ಹೋಗಬಾರ್ದು ಕೆಲವು ವಿಷಯ ನಾವು ವಿಷಯ ಆರ್ ನಾಟ್ ಇಂಟ್ರೆಸ್ಟೆಡ್ ಅದು ಹೇಳೋದಕ್ಕೆ ಹೋಗಬಾರ್ದು ಇಂಟ್ರೆಸ್ಟೆಡ್ ಇದೆ ಅದಕ್ಕೆ ಹೇಳ್ತಾನೆ ಅಂತ ಅರ್ಥ ಉದ್ಧವ ವಾಚ ಕಯಾ ಧಾರಣೆಯ ಕಾಸ್ಮಿತ್ ಕಥಂ ವಾ ಸಿದ್ಧಿರಚ್ಯುತ ಕತಿ ವಾ ಸಿದ್ಧ ಯೋ ಬ್ರೂಹಿ ಯೋಗಿನಾಂ ಸಿದ್ಧಿದೋ ಭವಾನ್ ಹೇಳ್ಬಿಟ್ಟ ಡೈರೆಕ್ಟ್ ಪ್ರಶ್ನೆ ಆತರದು ಕಯಾ ಧಾರಣೆಯ ಕಾಚಿತ್ ಕಾಸ್ವಿತ್ ಕಥಂ ವಾ ಸಿದ್ಧಿರಚ್ಯುತ ಯಾವ್ಯಾವ ರೀತಿ ಯೋಗಾಭ್ಯಾಸದಿಂದ ಯಾವ್ಯಾವ ರೀತಿ ಸಿದ್ಧಿ ಬರುತ್ತೆ ಅದು ಯಾವ್ಯಾವ ಕೋರ್ಸ್ ಓದಿದರೆ ಯಾವ ಕೆಲಸ ಸಿಗಬೇಕಲ್ಲ ಇಂಜಿನಿಯರ್ ಆಗಬೇಕು ಅದಕ್ಕೆ ಇಂಜಿನಿಯರಿಂಗೇ ಓದಬೇಕು ಮೆಡಿಕಲ್ ಡಾಕ್ಟರ್ ಮೆಡಿಕಲ್ಲೇ ಓದಬೇಕು ಇವತ್ತು ಇಂಥ ಸಿದ್ಧಿ ಬರಬೇಕಾದ್ರೆ ಯಾವ ರೀತಿ ಧ್ಯಾನ ಮಾಡಬೇಕು ಅಲ್ಲಿ ಧ್ಯಾನದ ಪ್ರೋಸೆಸ್ ಪ್ರಕಾರ ಸಿದ್ಧಿ ಏನಾಗುತ್ತದೋ ಬೇರೆ ಆಗುತ್ತೆ ಇವತ್ತು 20 ಲೈಟ್ ಇದೆ ಈಗ ಯಾವ ಸ್ವಿಚ್ ಹಾಕಿದ್ರೆ ಯಾವ ದೀಪ ಬರುತ್ತೆ ಅಂತ ಗೊತ್ತಿರಬೇಕಲ್ಲ ಆ ಟೈಪು ಅನೇಕ ಸಿದ್ಧಿಗಳ ಮಧ್ಯದಲ್ಲಿ ಯಾವ ಯಾವ ರೀತಿ ಸಾಧನೆ ಮಾಡೋದರಿಂದ ಎಂಥ ಸಿದ್ಧಿ ಪಡೆಯಲಿಕ್ಕೆ ಸಾಧ್ಯ ಅನ್ನೋದನ್ನು ಹೇಳು ಕಥಂ ವಾ ಸಿದ್ಧಿರಚ್ಯುತ ಸಾಧನೆಯ ಮಾರ್ಗ ಏನು ಸಿದ್ಧಿಯ ಸ್ವರೂಪ ಏನು ಅಣಿಮ ಅಂತ ಹೇಳಿಬಿಟ್ಟು ಅಣಿಮ ಅಂದರೆ ಏನು ಹಾಕಿದರೆ ಅದನ್ನು ಹೇಳು ಕತಿವಾ ಅಂತ ಸಿದ್ಧಿಗಳು ಎಷ್ಟಿದೆ ಒಟ್ಟು ಸಿದ್ಧಿ ಹೇಗೆ ಬರುತ್ತೆ ಸಿದ್ಧಿಯ ಸ್ವರೂಪ ಏನು ಮತ್ತು ಸಿದ್ಧಿ ಎಷ್ಟು ವಿಧ ಯೋಗಿನ ಇನ್ನೇನು ಯಾಕೆ ಕೇಳ್ತೇನೆ ಗೊತ್ತಾ ಯೋಗಿನಾಮ ಸಿದ್ಧಿದೋ ಭವಾನ್ ಯೋಗ ಸಿದ್ಧಿ ಕೊಡೋದು ಯಾರು ನೀನೇ ಕೆಲಸ ಆಟೋಮೆಟಿಕ್ ಅಲ್ಲ ಕೆಲಸ ಕೊಡೋನೊಬ್ಬನು ಬೇಕು ಯೋಗ ಸಿದ್ಧಿ ಕೊಡಲಿಕ್ಕೆ ಯಾರು ಬೇಕೋ ಸಿದ್ಧಿ ಸಿದ್ಧಿದ ಸ್ಥಿತಿ ಸಾಧನ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ ಸಿದ್ಧಿತ ಸಿದ್ಧಿ ಸಾಧನ ಯಾವುದೇ ಯೋಗ ಸಿದ್ಧಿ ಬರಬೇಕಾದ್ರೆ ಆ ಆರಾಧ್ಯನಾದ ದೇವರು ಇವರೆಲ್ಲ ದೇವರನ್ನೇ ಒಪ್ಪದೇವರ ಸಿದ್ಧಿ ಯಾರು ಕೊಡಬೇಕು ಅವರಿಗೆ ಮನೆ ಕೂತ್ಕೊಂಡು ಓದ್ದೆ ನಾವು ಕ್ವಾಲಿಫಿಕೇಷನ್ ಬಂತು ಅಂತ ತಿಳ್ಕೊಂಡೆ ಕೆಲಸ ಕೊಡೋದು ಯಾರು ರೆಕಗ್ನಿಷನ್ ಎಲ್ಲಿದೆ ಅದಕ್ಕೆ ಒಂದು ಕೋರ್ಸ್ಗೆ ಯಾವಾಗ ಕೆಲಸ ಇರೋದು ಯಾವಾಗ ರೆಕಗ್ನಿಷನ್ ಇದ್ದರೆ ಮತ್ತು ಕೆಲಸಕ್ಕೆ ಎಲ್ಲಿ ಸೇರ್ತಾರೆ ಮತ್ತೆ ಅವನು ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಆಗಬೇಕು ಅದು ಕೂಡ ಇವನು ವಿದ್ಯೆ ರೆಕಗ್ನೈಸ್ ಆಗಬೇಕು ಇನ್ಸ್ಟಿಟ್ಯೂಷನ್ ಕೂಡ ಏನಾಗಿರಬೇಕು ಅದು ರೆಕಗ್ನೈಸ್ ಆಗಿರಬೇಕು ಬ್ಯಾಂಡ್ ಆಗಿದ್ದರೆ ಏನು ಬೆನಿಫಿಟ್ ಯಾವುದು ಸಿಗೋದಿಲ್ಲ ಹೋಗಿಬಿಟ್ರೆ ಅದಕ್ಕೋಸ್ಕರ ಸಿದ್ಧಿ ಕೂಡ ನೀವು ಜಿತೇಂದ್ರಿಯ ಸೇತಿ ಅದು ಕಥಂ ಬರ ನಿರೂಪಿ ತತ್ರ ಆದೌ ನಾಪೃಷ್ಟ ಕಸ್ಯತಿದ್ ಬ್ರೂಯಾದಿತ್ಯತಃ ಪ್ರಶ್ನಬೀಜಂ ಉತ್ಥಾಪಯಿತು ಜಿತೇಂದ್ರಿಯಸ್ಯ ಕೃಷ್ಣ ರೀತಿ ಹೇಳಿದ್ದಕ್ಕೆ ಪ್ರಶ್ನೆಗೆ ಬೀಜ ಆಯ್ತದೆ ಈಗ ಅದಕ್ಕೆ ಉತ್ತರ ಕೊಡಬೇಕು ಸಿದ್ಧಿದೋ ಭವಾನ್ ಸಿದ್ಧಯ ಇತಿ ಶುಶ್ರುವಾನ್ ಉದ್ಧವ ಕೀದೃಶ್ಯ ಧಾರಣೆಯ ಕಾಕಾ ಸಿದ್ಧಿ ತಾಶ್ಚ ಕತಿ ಸಂಖ್ಯಾತಾ ಸಂತಿ ಇತಿ ಪೃಚ್ಛತಿ ಕೈ ಸಿದ್ಧಿಗಳು ಯಾವುದು ಎಷ್ಟಿವೆ ಅವರ ಸಿದ್ಧಿ ಲಕ್ಷಣ ಏನು ಕೇಳ್ತಾರೆ ಹೇಳ್ತಾರೆ ರೀ ಭಗವಾನು ವಾಚ ಸಿದ್ಧಯೋ ಅಷ್ಟಾದಶ ಪ್ರೋಕ್ತಾ ಒಟ್ಟು ಸಿದ್ಧಿಗಳು ಎಷ್ಟಿವೆ ಅಂದರೆ 18 ಅಂತ ಹೇಳ್ತಾರೆ ಸಿದ್ಧಯೋ ಅಷ್ಟಾದಶ ಪ್ರೋಕ್ತಾ ಧಾರಣಾ ಯೋಗ ಪಾರಗೈಹಿ ಧಾರಣಾ ಯೋಗವನ್ನು ಯಾರು ಪಾರ ಕಂಡಿರ್ತಾರೆ ಅಂಥವ್ರಿಗೆ 18 ಸಿದ್ಧಿ ಬರುತ್ತೆ ಅದರಲ್ಲಿ ತಾಸಾಂ ಅಷ್ಟೌ ಮತ್ಪ್ರಧಾನ ತಾಯೇವ ಗುಣಹೇತವ ಅದರಲ್ಲಿ 8 ಭಾರಿ ಪ್ರಧಾನ 18 ಸಿದ್ಧಿಗಳಲ್ಲೂ ಕೂಡ 8 ಭಾರಿ ಪ್ರಾಧಾನ್ಯ 8 ಯಾವುದು ಅಂದರೆ ಅಣಿಮ ಮಹಿಮಾ ಮೂರ್ತೇ ಲಹಿಮಾ ಪ್ರಾಪ್ತಿ ಇಂದ್ರಿಯೈ ಪ್ರಾಕಾಶ್ಯಂ ಶ್ರುತದೃಷ್ಟೇಶು ಶಕ್ತೇ ಪ್ರೇರಣಂ ಈಶಿತ ಗುಣೇಶು ಅಸಂಗೋ ವಸಿತ ಯತ್ ಕಾಮ ತದವಾಪ್ಸ್ಯತಿ ಯತ ಏತಾಮೇ ಸಿದ್ಧಯ ಸೌಮ್ಯ ಅಷ್ಟೌ ಔತ್ಪತ್ತಿ ಕಾಮತಃ 8 ಮಹಾಸಿದ್ಧಿಗಳು ಅಂತ ಕರೆಯೋದು 8 ಮಹಾಸಿದ್ಧಿಗಳು ಯಾವುದು ಅಣಿಮಾ ಮೊದಲನೇದು ಅಣಿಮಾ ಎರಡನೇದು ಮಹಿಮಾ ಮೂರ್ತೇ ಲಘಿಮಾ ಮೂರನೇದು ಪ್ರಾಪ್ತಿರಿಂದ್ರಿಯೈ ಅದು ಪ್ರಾಕಾಶ್ಯಂ ಶ್ರುತದೃಷ್ಟೇಶು ಶಕ್ತೇ ಪ್ರೇರಣಂ ಈಶಿತ ಈಶಿತ ಒಂದು ಸಿದ್ಧಿ ಗುಣೇಶು ಅಸಂಗ ವಸಿತ ಗುಣಗಳಲ್ಲಿ ಸಂಘ ಹೊಂದೇ ಇರೋದು ವಸಿತ ಯತ್ಕಾಮ ತದವಾಪ್ಸ್ಯತಿ ಏತಾಮೆ ಇಷ್ಟಪಟ್ಟಿದ್ದನ್ನು ಪಡೆಯೋದು 8 ಸಿದ್ಧಿಗಳಿವೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅದನ್ನು ಅಣಿಮಾ ಭಾಳ ಚಿಕ್ಕ ರೂಪ ತಗೊಳಕ್ಕೆ ಬಂದರೆ ಏನಂತ ಕರೀತಾರೆ ಅಣಿಮಾ ಅಂತ ಹೆಸರು ಭೂತ್ವ ಬಿಡಾಲ ಸಮೇತ ಮೊದಲು ಹನುಮಂತೇವರ ಯೋಗ ಹೇಗಿತ್ತು ಅಂದರೆ ಲಂಕೆಗೆ ಹೋದ ತಕ್ಷಣ ಒಳಗೆ ಹೋಗ್ಬೇಕಾದ್ರೆ ಯಾವ ರೂಪ ಎಂಥ ರೂಪ ತಗೊಂಡಿತ್ತು ಬೆಕ್ಕಿನ ರೂಪ ಅಲ್ಲ ಬೆಕ್ಕಿನಷ್ಟು ರೂಪ ಬಿಡಾಲ ಬೆಕ್ಕಿನಷ್ಟು ಚಿಕ್ಕ ರೂಪ ತುಂಬಾ ಟ್ರಾನ್ಸ್ಲೇಟ್ ಮಾಡಿ ತಪ್ಪು ಮಾಡಿಬಿಟ್ಟಿದ್ದಾರೆ ಬೆಕ್ಕಿನ ರೂಪದಲ್ಲಿ ಹೋದ ಬೆಕ್ಕಿನ ರೂಪದಲ್ಲಿ ಹೋಗಲಿಲ್ಲ ಬೆಕ್ಕಿನ ಸೈಜ್ ಅದು ಬಿಡಾಲ ಸಮೇತ ಬೆಕ್ಕಿನಷ್ಟು ಚಿಕ್ಕ ರೂಪ ತಗೊಂಡು ಹೊರಟ ಮೊದಲನೇದದು ಆಮೇಲೆ ಸುಗ್ರೀವರಿಗೆ ಹೊಡಿತಾರೆ ಇವರು ಯಾರು ಕುಂಭಕರ್ಣ ಹೊಡೆದಾಗ ಸುಗ್ರೀವ ಮುಚ್ಚತನಾಗಿ ಬಿಡ್ತಾನೆ ಅವಾಗ ಏನು ಮಾಡ್ತಾನೆ, ಸುಗ್ರೀವ ಕುಂಭಕರ್ಣ ಸುಗ್ರೀವನ್ನು ಎತ್ಕೊಂಡು ಹೋಗಿಬಿಡ್ತಾನೆ. ಆಗ ಹನುಮಂತ ಏನು ಮಾಡಿದಾಗ, ಇವನ್ನ ಕಾಪಾಡಬೇಕು, ಈಗಲೇ ಕಾಪಾಡಿಬಿಟ್ರೆ ಏನಾಗುತ್ತೆ ಅವನಿಗೆ, ಬೇಜಾರು ಮಾಡ್ಕೋತಾನೆ. ನಾನೇ ಮಾಡ್ಕೋತಿದ್ದೆ, ಯಾಕೆ ಇದು ಮಾಡಿದೆ. ಚಿಕ್ಕ ಮಕ್ಕಳು ಅಷ್ಟೇ ಪ್ರಶ್ನೆ ಕೇಳಿ ಕಷ್ಟ ಉತ್ತೋಗಿ ಬೈತಾರೆ ಅವರು. ನಾನು ಹೇಳ್ತಿದ್ದೆ, ನೀವ್ಯಾಕೆ ಕೇಳಿದ್ರಿ ಅಂತ ಹೇಳ್ತಾರೆ. ಹೌದಾ, ನಾನೇ ಬಿಡಿಸ್ಕೊತಾ ಇದ್ದೆ, ನೀನ್ಯಾಕೆ ಬಿಡಿಸಿ ಅಂತ ಬೇಜಾರು ಮಾಡ್ಕೋಬಹುದು. ಆದ್ದರಿಂದ ಆತನ ಕಾಣಿಸ್ದಂತೆ ಹೋಗಬೇಕು, ನೆಸ್ಸಿಟಿ ಇದ್ದಾಗ ಹೊಡಿಬೇಕು, ನೆಸ್ಸಿಟಿ ಇದ್ದಾಗ ಹೊಡಿಬೇಕು. ಈಗಲೇ ಬಿಡಿಸ್ಬಾರ್ದು, ಈಗಲೇ ಬಿಡಿಸ್ಬಾರ್ದು, ನೆಸ್ಸಿಟಿ ಬಂದು ಬಿಡಿಸ್ಬೇಕು. ಅದು ಹಿಂದೆ ಫಾಲೋ ಮಾಡಬೇಕು. ನಾನು ಫಾಲೋ ಮಾಡ್ಬೇಕಾದ್ರೆ ಚಿಕ್ಕ ರೂಪದಲ್ಲಿ ಹೋಗಬೇಕು ಅಂತೇಳಿ ಸುಸೂಕ್ಷ್ಮ ಮಕ್ಷಿಕೋಪಮಃ ಎಂಥ ರೂಪ ತಗೊಂಡ್ರಂತೆ, ಮಕ್ಷಿಕ ನೊಣ, ಅದು ಎಂಥ ನೊಣ, ಸೂಕ್ಷ್ಮ. ಎಷ್ಟು ಸೂಕ್ಷ್ಮ, ಸುಸೂಕ್ಷ್ಮ, ಭಾರಿ ಚಿಕ್ಕ ನೊಣದ ರೂಪದಲ್ಲಿ ಹೋದರಂತೆ. ನೊಣ ಅಷ್ಟು ಗಾತ್ರ, ಅಲ್ಲಿ ನೋಡಿದರೆ ಬೆಕ್ಕಿನಷ್ಟು ಚಿಕ್ಕ ರೂಪ, ಇಲ್ಲಿ ಚಿಕ್ಕ ನೊಣದಷ್ಟು ಚಿಕ್ಕ ರೂಪ. ಆಮೇಲೆ ಹಾರಬೇಕಾದ್ರೆ ನಿಂತಾಗ ನಾನು ಹೇಗಿದ್ದೆ ನೋಡಿ ಅಂತ ತೋರಿಸ್ತಾನೆ, ಅಷ್ಟೆತ್ತರ ತೋರಿಸ್ತಾನೆ. ಅಂದರೆ ಅದೇನದು ಮಹಿಮ ದೊಡ್ಡದದು, ಇದೇನಿದು ಚಿಕ್ಕದು. ಅದಕ್ಕೆ ಅಣೋರಣೀಯಾನ್ ಮಹತೋ ಮಹೀಯಾನ್. ಆದರೆ ದೇವರಷ್ಟು ಅಣಿಮಾ ಸಿದ್ಧಿ ಯಾರಿಗೂ ಇಲ್ಲ, ಅದೇ ರೀತಿ ದೇವರಷ್ಟು ಮಹಿಮಾ ಶಕ್ತಿನೋ ಯಾರಿಗೂ ಇಲ್ಲ. ಇದು ಅರ್ಥ. ಕೃಷ್ಣ ನಿಂತ ವಿಶ್ವರೂಪ ತೋರಿಸಿ, ಎಷ್ಟೆತ್ತರ ನಿಂತಿದ್ದ ಅಂದರೆ ದೇವಾ ಪೃಥಿವಿಯೋರ್ ಇದ ಮಂತಾರಂಹಿ, ಮೇಲೆ ಆಕಾಶ, ತಲೆ ಆಕಾಶಕ್ಕೆ, ಇಲ್ಲಿ ಭೂಮಿಗೆ. ಈ ಮಹಿಮಾ ಯಾರಿಗೂ ಇಲ್ಲ. ಸೊ ಅದರಲ್ಲೂ ತಾರತಮ್ಯ ಇದೆ. ಮತ್ತೆ ಈಗ ಡಿಗ್ರಿಯಲ್ಲೂ ಕೂಡ ಹೇಗೆ ನಾಲೆಡ್ಜಲ್ಲಿ, ಲೌಕಿಕ ನಾಲೆಡ್ಜಲ್ಲಿ ವೇರಿಯೇಷನ್ ಹೇಗಿರುತ್ತೋ ಹಾಗೆ ಅದರಲ್ಲೂ ತಾರತಮ್ಯ ಇದೆ. ಸೊ ಅಣಿಮಾ ಇದೆಲ್ಲ ತೋರಿಸಿದ್ದು ಹನುಮಂತ ರೂಪದಲ್ಲಿ. ಮಹಿಮಾ ದೊಡ್ಡ ರೂಪ ಎರಡು ಅಲ್ಲೇ ಬಂದುಬಿಟ್ಟಿದೆ. ಸಮುದ್ರ ಹಾರಕ್ಕಿಂತ ಮುಂಚೆ ತೋರಿಸಿದ್ದು ಮಹಿಮಾ ರೂಪ, ಅಲ್ಲಿ ಯುದ್ಧ ಕಾಲಕ್ಕೆಲ್ಲ ತೋರಿಸಿದ್ದು ಚಿಕ್ಕದಾದ ಸುಸೂಕ್ಷ್ಮ ಮಕ್ಷಿಕೋಪಮಃ ಮಹಿಮಾ. ಮೂರ್ತೇಹೇ, ಮೂರ್ತಿ ಅಂದರೆ ದೇಹ ಅಂತ ಅರ್ಥ. ದೇಹವನ್ನು ಚಿಕ್ಕದು ಮಾಡಿಕೊಳ್ಳೋದು, ದೇಹವನ್ನು ದೊಡ್ಡದು ಮಾಡಿಕೊಳ್ಳೋದು ಅಣಿಮಾ ಸಿದ್ಧಿ, ಮಹಿಮಾ ಸಿದ್ಧಿ. ನಮಗೆ ಸ್ವಸ್ವಲ್ಪ ಅಂತ ಸಿದ್ಧಿ ಇರುತ್ತೆ. ಎಷ್ಟಿರುತ್ತೆ? ನಮ್ಮವ್ರು ಬೇಕಾದ್ರೆಲ್ಲ ಸರ್ಕೊಂಡು ಕೂತ್ಕೊಳ್ತೀವಲ್ಲ, ಏನದು ಸ್ವಲ್ಪ ಅಡಿಮಾ ಸಿದ್ಧಿ. ಅದು ಸ್ವಲ್ಪ ಚಿಕ್ಕದು ಮಾಡ್ಕೊಂಡ್ಬಿಡ್ತಾನೆ, ಹೊತ್ಕೊತಾನೆ. ಬೇರೆಯವ್ರು ಬಂದು ಅಗಲಾಗಿಬಿಡ್ತಾನೆ, ಅವಾಗ ಏನು ಮಾಡಿಬಿಡ್ತಾನೆ, ಮಹಿಮಾ ಸಿದ್ಧಿ ಅದು ತಿಳಿತಾ. ಅದೇ ರೀತಿ ಮೇಲೆ ಪದಾರ್ಥ ತೊಗೋಬೇಕಾಗಿರುತ್ತೆ, ಸ್ವಲ್ಪ ದೇಹ ಎತ್ತುತ್ತಾನೆ, ಏನಾಯ್ತು ಅದೀಗ ಹೈಟ್ ಜಾಸ್ತಿ ಮಾಡ್ಕೊಂಡ, ಅದು ಮಹಿಮಾ. ಅದು ಕೆಳಗೆ ಪದಾರ್ಥ ಬಗ್ಗೆ ಹೋಗ್ತಾನೆ ಕೆಳಗಡೆ, ಅಣಿಮಾ ಸಿದ್ಧಿ. ಇರೋ ದೇಹದಲ್ಲೇ ಅಷ್ಟು ಮಾಡ್ಕೋತಾನೆ ಅಷ್ಟೇ. ಆದ್ರೆ ಅವ್ರೇನು ಮಾಡ್ಕೋತಾರೆ, ದೇಹನೇ ಅಷ್ಟು ಕಂಟ್ರೋಲ್ ಮಾಡ್ಕೋಬಾರದು. ಅದೇ ಪ್ರತಿಯೊಬ್ಬರಿಗೂ ಸ್ವಲ್ಪ ಸಿದ್ಧಿ ಇದೆ, ಇಲ್ಲದೇ ಮಾಡೋಕ್ಕಾಗ್ತಿರಲಿಲ್ಲ. ಕೈ ಪ್ಯಾರಾಲಿಸ್ ಆಗಿರೋ ಸಿದ್ಧಿ, ಕೈ ಚಾತಕ್ಕೆ ಬರೋದಿಲ್ಲ ಅದು ಸಿದ್ಧಿ, ಪ್ರಶ್ನೆನೇ ಬರಲಿಲ್ಲ. ದೂರ ಚಾತಕ್ಕೂ ಬರೋದಿಲ್ಲ, ಹತ್ರ ಚಾತಕ್ಕೆ, ಅಲ್ಲಿಂದ ಬಗ್ಗೆ ತಗೋತಾನೆ ಸಿದ್ಧಿ. ಅದು ಇಲ್ಲಿ ಇಷ್ಟೇ ತಗೋತಾನೆ ಸಿದ್ಧಿ. ಅವ್ರಿಗೆ ಕೈಯ ಕಂಟ್ರೋಲ್ ಇಲ್ಲ, ಏನಾಯ್ತು ಈಗ ನಿಂತೋಯ್. ಸೊ ಈ ಮಟ್ಟಿಗೆ ನಮ್ಗೆ ಏನಾಗಿದೆ, ಈಗ ಸ್ವಲ್ಪ ಸ್ವಲ್ಪ ಸಿದ್ಧಿ ಇದೆ ಅಂತ ಆಯ್ತಲ್ಲ. ಸ್ವಲ್ಪ ಸ್ವಲ್ಪ ಸಿದ್ಧಿ ಇರೋದ್ರಿಂದ ಆ ಸಿದ್ಧಿನ ಎಕ್ಸ್ಟೆಂಡ್ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತದ, ಏನಾಗುತ್ತೆ ಇವತ್ತು ಇಲ್ಲಿಂದ ನಮಗೆ ಸಿದ್ಧಿ ಎಷ್ಟಿದೆ? ಈಗ ಇಲ್ಲಿ ಕೈ ಚಾಚಿದ, ಇಲ್ಲಿ ಚಾಚಿದ, ಇಲ್ಲಿ ಚಾಚಿದ, ಬಗ್ಗಿದ, ಇನ್ನು ಸ್ವಲ್ಪ ಅಲ್ಲಿ ಕ್ಲೋಸ್ ಆಯಿತು. ದೇವರು ಏನು ಮಾಡ್ತಾನೆ, ವೈಕುಂಠದಿಂದ ಚಾಚಿದ್ರೆ ಕೈ ಇಲ್ಲಿವರೆಗೆ ಬರುತ್ತೆ, ಗೊತ್ತಾಯ್ತಾ. ಇಲ್ಲಿಗೆ ಬಂದು ದೇವರು ಕಾಪಾಡಬೇಕಾಗಿಲ್ಲ, ಏನು ಮಾಡ್ತಾನೆ ಅಲ್ಲಿಂದ ಚಾಚಿದ್ರೆ ಸಾಕು. ಇದು ದೇವ್ರ ಸಿದ್ಧಿ. ಅದು ದೇವತೆಗಳ ಸಿದ್ಧಿ ಜಾಸ್ತಿ, ಅದು ದೇವರ ಸಿದ್ಧಿ ಹೈಯೆಸ್ಟ್ ಅದು. ಒಂದು ಆಗ ನಮಗೆ ದೇವರು ಇಲ್ಲೇ ಬಂದು ಮಾಡಬೇಕು ಅಂತ ಏನೂ ಇಲ್ಲ. ಹೇಗೆ ಮಾಡ್ತಾನೆ, ಎಲ್ಲಿಂದನೇ ಮಾಡಕ್ಕೆ ಬಿಡ್ತಾರೆ. ಮೂರು ಲಹಿಮಾ, ಲಹಿಮಾ ಅಂದ್ರೆ ಲೈಟ್ ಆಗಿಬಿಡೋದು. ಲೈಟ್ ಆಗೋದು ಅಂದ್ರೆ ಏನು, ನಮ್ಮ ಹುಡುಗರೇ ಬರ್ತಾರೆ, ಭಾರಿ ಖುಷಿ ಇರ್ತದೆ. ಅವ ಕೈ ಎತ್ತಂತಾರೆ, ಈಗ ಕೈ ಸುಮ್ಮನೆ ಇಟ್ಕೊಂಡಿರ್ತಾನೆ, ಮಗು ಎತ್ತಿ ಬಿಡುತ್ತೆ, ಅವ್ರು ನಾನೇ ಎತ್ತಿ ಬಿಟ್ಟೆ ಅನ್ಕೊಂಡ್ಬಿಡ್ತಾನೆ. ಲಹಿಮ ವೇಟ್ ಇಲ್ಲ, ಈಗ ಇನ್ನೊಬ್ರು ಬಂದಾಗ ಉತ್ತಿ ಬಿಡ್ತಾರೆ, ಅವಾಗ ಏನಾಗುತ್ತೆ, ಗರಿಮ ಭಾರಿ ಹೆವಿ ಅದು. ಎಷ್ಟು ಕಷ್ಟಪಟ್ಟು ಕೂಡ ಏನು ಮಾಡಿ ಎತ್ತಕ್ಕೆ ಬಿಡೋದೆ ನೋಡಿದೆ, ಇನ್ನೊಬ್ಬರು ಸೋಲಿಸ್ಬಿಟ್ಟು ತನ್ನ ಮೊಮ್ಮಗನ ತಾನು ಗೆದ್ದು ಬಿಟ್ಟ. ಯಾಕೆ? ಅವನಿಗೆ ಹಗರ ಮಾಡ್ಕೊಂಡ, ಇವನಿಗೆ ಭಾರ ಮಾಡ್ಕೊಂಡ. ಆಚಾರ್ಯರು ತೋರಿಸ್ತಾರೆ, ಒಬ್ಬ ಚಿಕ್ಕ ಹುಡುಗನ ಮೇಲೆ ಕೂತ್ಕೊಂಡ್ಬಿಟ್ಟು ಕಾಂತೇಶ್ವರ ಸಾಧನೆ ಪೂರ್ತಿ ದೊಡ್ಡದದು, ಅವನು ಓಡ್ಕೊತಾ ಹೋಗ್ಬೇಕು ಆ ರೀತಿ ಕೂತಿರ್ತಾನೆ. ಅಂದ್ರೆ ಕೂತರು ಕೂತಾಗಿಲ್ಲ, ಅಷ್ಟು ಲೈಟ್ ಆಗಿದ್ದಾರೆ. ಇನ್ನೊಬ್ಬರು ಬೆರಳೆತ್ತಿ ಎತ್ತಕ್ಕಾಗ್ತಾ ಇಲ್ಲ ಅವನಿಗೆ. ಅದು ಯಾವ ಸಿದ್ಧಿ? ಅದು ಗರಿಮ, ಇದು ಲಹಿಮ. ಅಲ್ಲೆಲ್ಲ ಬರೆದ್ಬಿಟ್ಟಿದ್ದಾರೆ, ಐಶ್ವರ್ಯೈಹಿ ಲಹಿಮಾಧಿಕ, ಈ ರೀತಿ ಮಧು ಇದ್ರಲ್ಲಿ ಹೇಳಬೇಕಾದ್ರೆ ಇಷ್ಟ ಯೋಗ ಸಿದ್ಧಿ ಆಚಾರ್ಯರು ತೋರಿಸಿದ್ರು ಎಂಬುದನ್ನು ಸ್ಪಷ್ಟ ತೋರಿಸ್ತಾರೆ. ಲಹಿಮ ಪ್ರಾಪ್ತಿರ್ ಇಂದ್ರಿಯೈಹಿ, ಇಂದ್ರಿಯಗಳಿಂದ ಪಡೆಯೋದು. ಸುಮ್ಮನೆ ಕೂತಿದ್ದಾನೆ ಅಷ್ಟೇನೆ, ಯಾವುದೇ ಬೇಕು ಅಂದ್ರೆ ಇಲ್ಲಿಗೆ ಇಂದ್ರಿಯ ಹೋಗುತ್ತೆ, ಅಷ್ಟು ದೂರ ಹೋಗುತ್ತೆ. ನಮ್ಮ ಇಂದ್ರಿಯ ಎಷ್ಟು ದೂರ ಹೋಗುತ್ತೆ ಇವತ್ತು? ಸ್ವಲ್ಪ ಕೆಲಸತ್ತೆ ಅಷ್ಟೆ, ಹಾಲಿಗೆ ಸ್ವಲ್ಪ ಆಕಡೆಗೆ, ಆದ್ರೆ ಬರ್ತಾ ಬರ್ತಾ ಡಿಮ್ಯಾಗ ಕೆಲಸದಿಲ್ಲ. ಆ ಧ್ವನಿ ಹೋಗೋದಕ್ಕೆ ಬರೋದಿಲ್ಲ. ಇವ್ರ ಧ್ವನಿ ಎಷ್ಟಿರುತ್ತೆ ಅಂತ ಕೇಳಿದರೆ ಎಷ್ಟು ದೂರ ಬೇಕಾದ್ರೂ ಹೋಗುತ್ತೆ. ಒಂದು ವಸ್ತು ಇದೆ, ಈಗ ಇಲ್ಲಿ ಕೂತಿದ್ದಾನಷ್ಟೇ, ಕೈ ಸಾಕ್ ತಗೋತಾನೆ ಅದನ್ನು. ಬರೀ ದೊಡ್ಡದು ಮಾಡೋದಲ್ಲ, ಬರೀ ದೊಡ್ಡದು ಮಾಡೋದಲ್ಲ, ಏನು ಮಾಡ್ತಾನೆ ಅವನು, ಕೈ ಚಾಚಿ ವಸ್ತು ತೊಗೊಂಡು ಬರ್ತಾನೆ. ಹೀಗೆ ಹನುಮಂತ ಆ ಸಿದ್ಧಿ ತೋರಿಸಿದ್ರೆ ಲಂಕೆ ಹೋಗೋ ಪ್ರಸಂಗನೇ ಬರ್ತಿದ್ರು, ಏನಾಗ್ತಿತ್ತು? ಇಲ್ಲಿಂದಲೇ ಕೈ ಚಾಚಿ ಬಿಡ್ತಿದ್ರು. ಅಂಥ ಸಿದ್ಧಿ ತೋರಿಸಲಿಲ್ಲ, ಯಾಕೆಂದ್ರೆ ಅವ್ರು ಇಷ್ಟೆಲ್ಲ ಮಾಡಿ ಯುದ್ಧಕ್ಕೆ ಬರೋದಿಲ್ಲ. ಆಮೇಲೆ ಅವರು ತುಂಬ ಜಾತಿ ತೋರಿಸ್ಬಿಟ್ಟು ಏನಾಗುತ್ತೆ? ಅದಕ್ಕೆ ದೇವರು ಯಾತಕ್ಕೆ ತುಲ್ಲು ಫಲ ತೋರಿಸೋದಿಲ್ಲ ವಾಯುದೇವರು ದೇವರು ಅಂತ ಕೇಳಿದರೆ, ಹಸುರರಿಗೆ ಸ್ಕೋಪೇ ಇಲ್ದಾಗ ಬಿಡುತ್ತೆ. ಆಮೇಲೆ ಅವ್ರಿಗೆ ಸ್ಕೋಪ್ ಬರೋದು ಯಾವಾಗ? ಸ್ವಲ್ಪ ನಮಗೆ ಪಾಸಿಬಿಲಿಟಿ ಇದ್ದಾಗ ಅನಿಸೇ ಬರ್ತಿಲ್ಲ, ಬರೋದಿಲ್ಲ. ಅದಕ್ಕಾಗಿ ಎಲ್ಲ ತೋರಿಸೋದಿಲ್ಲ, ಅದೆಲ್ಲ ನೆನಪಿರಬೇಕು. ಪ್ರೇರಣ ಮೀಸಿತ ಪ್ರಾಪ್ತಿರ್ ಇಂದ್ರಿಯೇಹಿ ಪ್ರಾಕಾಶ್ಯಂ ಶ್ರುತ ದೃಷ್ಟೇಶೋ. ಪ್ರಾಕಾಶ್ಯ ಅಂತ ಒಂದು ಸ್ಥಿತಿ. ಪ್ರಾಕಾಶ್ಯ ಅಂದ್ರೇನು? ಯಾವುದು ವಿಷಯ ಹೇಳಿದರು ತಕ್ಷಣ ನೋಡ್ತಾನೆ, ಫುಲ್ ಅರ್ಥ ಬಿಡುತ್ತಾನೆ. ಕೇಳಿದ ವಿಷಯ ಪರ್ಫೆಕ್ಟಾಗಿ ಹೇಳ್ತಾನೆ, ಆಮೇಲೆ ನೋಡಿದ ವಿಷಯ ರೆಕಾರ್ಡ್ ಮಾಡುತ್ತಲ್ಲ. ಆ ಟೈಪಿಗೆ ರೆಕಾರ್ಡ್ ಏನು ಮಾಡುತ್ತೆ? ಅದು ಒಂದು ಚೂರು ಕೂಡ ಬಿಡೋದಿಲ್ಲ. ಅದು ಹಾಗೆ ಪಾದ ಕೊಟ್ಟರೆ ಪಾದ ಕೊಡುತ್ತೆ, ಕೆಮ್ಮಿದರೆ ಕೆಮ್ಮತ್ತೆ, ಅದು ಕೂಡ ಎಲ್ಲ ರೆಕಾರ್ಡ್ ಮಾಡ್ತಾ ಹೋಗುತ್ತೆ. ಪ್ರಾಕಾಶ್ಯ ಅದು ಚೂರು ಬಿಡೋದಿಲ್ಲ. ಅದೇ ರೀತಿಯೇ ಕಣ್ಣಿಗೆ ಕಣ್ಣು ಎಲ್ಲಿವರೆಗೂ ನೋಡೋಕ್ಕೆ ಸಾಧ್ಯ ಇದೆ ಅಲ್ಲಿವರೆಗೂ ನೋಡ್ತಾನೆ. ಅದು ಒಂದು ರೀತಿಯ ಪ್ರಾಕಾಶ್ಯ. ಇಲ್ಲಿವರೆಗೂ ನೋಡ್ಬೇಕು ನಾನು, ಅಲ್ಲಿವರೆಗೂ ನೋಡ್ತಾನೆ. ಇದನ್ನೆಲ್ಲ ಕೇಳಬೇಕು, ಕೇಳ್ತಾನೆ. ಅದೊಂದು ಸಿದ್ಧಿ. ಅದು ಅವನು ಅಲ್ಲಿ ಹತ್ರ ಹೋಗಬೇಕಾಗಿಲ್ಲ, ನಿಂತ್ಕೊಂಡೇ ಕೆಲಸ ಮಾಡ್ತಾನೆ. ಪ್ರಾಪ್ತಿರ್ ಇಂದ್ರಿಯೇ. ಇವತ್ತಲ್ಲಿ ನಮಗೆಲ್ಲ ಏನಾಗಿದೆ, ಈಗ ಯಂತ್ರಗಳಿಂದ ಮಾಡ್ತಾನೆ ಕೆಲಸ. ಯಂತ್ರಗಳಿಂದ ಅಲ್ಲಿ ಮಾತು ಕೇಳ್ತಾನೆ, ಹೋದಲ್ಲ ಎಷ್ಟೋ ಮಾತು ಇವನು ಕಿವಿ ಬೀಳುತ್ತೆ. ಆದರೆ ಅವನ ಕಿವಿ ತನ್ನಷ್ಟು ಕವಿಗೆ ಆಸಕ್ತಿ ಬರ್ತಾ ಇತ್ತು. ದೂರಶ್ರವಣ ಅಂತ ಹೇಳ್ತಾರೆ, ದೂರಶ್ರವಣ ದೂರದರ್ಶನ. ದೂರದರ್ಶನ ಇಲ್ಲೇ ಉಪಯೋಗಿಸಿದ್ದಾರೆ ದೂರದರ್ಶನ. ಇದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ, ಅದರ ಡೀಟೇಲ್ಸ್ ಎಲ್ಲ ಬರುತ್ತೆ. ಪ್ರಾಕಾಶ್ಯ ಶ್ರುತದೃಷ್ಟೇಶು ಅಂದರೆ ಇಂಥ ವಿಷಯ ಗೊತ್ತಿಲ್ಲ ಅಂತಲ್ಲ, ಯಾವ ವಿಷಯ ಕೇಳಿದ್ರೂ ಅರ್ಥ ಆಗುತ್ತೆ ಅವ್ರಿಗೆ. ಅದನ್ನು ಅಂಥ ಒಂದು ಪ್ರಾಕಾಶ್ಯ ಸಿದ್ಧಿ. ಅದು ಶಕ್ತೇಹೇ ಪ್ರೇರಣಂ ಮೀಸಿತ, ಶಕ್ತೇಹೇ ಪ್ರೇರಣಂ ಮೀಸಿತ. ಇನ್ನೊಂದಿದೆ, ತಾನು ಕೂತಿದ್ದಾನೆ, ಇನ್ನೊಬ್ಬರ ಕೈಯಲ್ಲಿ ಮಾಡಿಸ್ಬೇಕೀಗ. ವಿಜಯದಾಸರು ಕೈ ಮುಟ್ಟಿದ ತಕ್ಷಣ ಸೂರ್ಯ ಪಾಠ ಶುರು ಮಾಡಿಬಿಟ್ಟ ಅವನು. ಅಂದರೆ ತಮ್ಮ ಶಕ್ತಿಯನ್ನು ಟ್ರಾನ್ಸ್ಫರ್ ಮಾಡಿದ್ರು ಅಲ್ಲಿಗೆ. ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ತಾರಲ್ಲ, ಆ ಟೈಪ್ ಏನು ಮಾಡಿದ್ದಾರೆ ಅವರು? ಮುಟ್ಟಿ ಟ್ರಾನ್ಸ್ಫರ್ ಅಲ್ಲ, ಸುಮ್ಮನೆ ಅಂದ್ಕೊಂಡ್ರೆ ಸಾಕು ಟ್ರಾನ್ಸ್ಫರ್ ಆಗ್ಬೇಕು. ಅದಕ್ಕೇನಂತಾರೆ, ಅದಕ್ಕೆ ಪ್ರಾಕಾಶ್ಯಂ ಶಕ್ತೇಹೇ ಪ್ರೇರಣಂ ಈಶಿತ ಅಂತ ಹೇಳ್ತಾರೆ. ಈಶಿತ, ಈಶಿತ ಅಂದರೆ ಇನ್ನೊಬ್ಬರ ಮೂಲಕವಾಗಿ ಕೆಲಸ ಮಾಡಿಸ್ತಕ್ಕಂಥ ಶಕ್ತಿ ಅದು. ಇನ್ನೊಬ್ಬರ ಮೂಲಕ ಕೆಲಸ ಮಾಡಿಸ್ತಕ್ಕ, ನಾನು ಹೇಳ್ತೇನೆ ಹೋಗ ಅವ್ನು ಮಾಡ್ತಾನೆ, ಹೇಳ್ತಾನೆ ಹೋಗ ಅವ್ನಿಗೆ ಕೊಡೋ ಕೊಟ್ಬಿಡ್ತಾನೆ ಅಷ್ಟೇ. ಈ ಕೆಲವರು ಹೇಳಿದರೆ ಕೊಡೋದಿಲ್ಲ, ಇನ್ನೊಬ್ಬರು ಹೇಳಿದ್ರೆ ಅವ್ನು ಹೇಳಕ್ಕೆ ನನಗೆ ಹೇಳಕ್ಕೆ ಅವನೇ ಯಾರು ಅಂತ ಕೇಳ್ತಾನೆ, ಹೋಗ್ತಾನೆ. ಸುಪೀರಿಯರ್ ಹೇಳಿದಾಗ ಎದ್ದು ನಿಂತ್ಕೊಂಡಿಲ್ಲ, ಅವ್ನು ದೂರ ಎದ್ದು ಎದ್ದು ನಿಂತ್ಕೊಂಡು ಮಾಡ್ತೀರಿ ಸರ್ ಅಂತ ಹೇಳ್ತಾನೆ. ಯಾಕೆ? ಅವ್ರ ಮಾತು ನಡೆಯುತ್ತಾಗ ಈ ಪವರ್ ಕೊಡೋದು ಅಂದ್ರೆ ಏನು, ಅವೆಷ್ಟು ಸೇರ್ಕೊಂಡ್ಬಿಡುತ್ತೆ. ಅದು ನಮಗೆ ಅಧಿಕಾರದ ಪವರ್ ಅರ್ಥ ಆಗುತ್ತಲ್ಲ, ಇದು ಜ್ಞಾನದ ಪವರ್. ಮುಂದೆ ಪ್ರೇರಣಂ ಮೀಸಿತ ಗುಣೇಶು ಅಸಂಗೋವಸಿತ. ಇನ್ನು ಯಾವುದೇ ಪದಾರ್ಥ ಇದು ತಚ್ಚ ಬೆಂಕಿಯಲ್ಲಿ ನಡೀತಾನೆ, ಬೆಂಕಿ ಸುಡೋದೇ ಇಲ್ಲ ಅವನಿಗೆ. ನೀರಲ್ಲಿ ಮುಳುಗ್ತಾನೆ, ನೀರು ಮುಳುಗಿಸೋದೇ ಇಲ್ಲ. ಅದು ಗುಣೇಶು ಅಸಂಗ ವಿಷಯಗಳಲ್ಲಿ ಇನ್ವಾಲ್ವ್ಮೆಂಟ್ ಇದ್ದರೂ ಕೂಡ ಟಚ್ ಆಗೋದಿಲ್ಲ, ಆ ರೀತಿ ಇರ್ತಾನೆ. ಈ ಫೈರ್ ಪ್ರೂಫ್ ಡ್ರೆಸ್ ಹಾಕ್ಕೊಂಡಾಗ ಬೆಂಕಿ ಉರಿ ಬೆಂಕಿ ಒಳಗೆ ಏನಾಗುತ್ತದ, ಸುಡೋದೇ ಇಲ್ಲ ಅವನು. ವಸಿತ ಯತ್ಕಾಮ ತದ ವಾಪ್ಸತಿ. ಇನ್ನು ಏನು ಬೇಕು ಅಂದರೆ ಪಡ್ಕೋತಾನೆ, ಇಷ್ಟಪಟ್ಟ ವಸ್ತು ತಾನು ಸಿಗಬೇಕು, ಸಿಕ್ಕಿಬಿಡುತ್ತೆ. ಇದಿಷ್ಟು ಕೂಡ ಏನು, ಎಂಟು ಯೋಗ ಸಿದ್ಧಿಗಳು ಅಂತ ಕಾಣೋದು. ಏತಾಮೇ ಸಿದ್ಧಯ್ಯ ಸೌಮ್ಯ ಅಷ್ಟೌ ಉತ್ಪತ್ತಿ ಕಾಮತಃ. ಇಂಥ ಸಿದ್ಧಿಗಳು ಮ್ಯಾಬ್ಸಲ್ಯೂಟ್ ಸೆನ್ಸ್ನಲ್ಲಿ ಇರೋದು ಯಾರಲ್ಲಿ ಅಂದರೆ ನನ್ನಲ್ಲಿ. ನನ್ನಲ್ಲಿ ಹೇಗಿದೆ ಅಂದರೆ ಔತ್ಪತ್ತಿ ಕಾಹ. ನೀನು ಯಾವಾಗ ಯೋಗ ಮಾಡಿದ್ದೆ ಅಂತ ಕೃಷ್ಣ ಕೇಳಬೇಡ, ಏನಾಗಿದೆ ಅದು, ನ್ಯಾಚುರಲ್ ಆಗಿದೆ ಅಂತ ಹೇಳಿ. ನ್ಯಾಚುರಲ್ ಆಗಿದೆ ಔತ್ಪತ್ತಿ ಕಾ ಅಂದರೆ ನ್ಯಾಚುರಲ್ ಉತ್ಪತ್ತಿ ಔತ್ಪತ್ತಿ ಇರೋ ಕಾಲಕ್ಕೆ ಬಂದಿರೋದೇ ಹೊರತು ಬಾರ್ನ್ ಗ್ರೇಟ್ ಅಂತಾರಲ್ಲ ಹಾಗೆ ಬಂದು ಗ್ರೇಟ್ ಆಗಿಲ್ಲ, ಬಾರ್ನ್ ಗ್ರೇಟ್ ಇದ್ದಾಗೆ ನಾನು ಯಾವಾಗಲೂ ಕೂಡ ಇದೆ. ಅದೇ ಪರಾಶ್ಯ ಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ. ಅಲ್ಲಿಗೆಲ್ಲಿ ನಾಳೆ ದಿವಸ ತುಂಬ ಇದೆ ಅಧ್ಯಾಯ ಪೂರ್ತಿ ಅದೇನೆ. ಅದಕ್ಕೆ ರಾಯ ಸ್ತೋತ್ರ ಅರ್ಥ ಆಗುತ್ತೆ. ಅಂದೋಮಿ ದಿವ್ಯ ದೃಷ್ಟಿ ಸ್ಯಾತ್ ಎಡಮು ಗೋಪಿ ವಾಕ್ಪತಿ ವಾದಿರಾದ್ರಿ ಮಾಡೋದೆಲ್ಲ ನಮಗೆ ಅರ್ಥ ಆಗಬೇಕು. ಮಧ್ಯವಿದ್ಯಾರಿ ಬ್ಯಾಕ್ಗ್ರೌಂಡಲ್ಲಿ ಓದಿಬಿಟ್ರೆ ಆಚಾರ್ಯ ಸಿದ್ಧಿ ಏನಂತ ಗೊತ್ತಾಗ. ಯದಭೂಚ ಮಹಂತೇನ ಪ್ರಿಯತಾಂ ಕಮಲಾಲಯ. ಏನಂತ ಇಲ್ಲಿ ಕೆಳಗೆ ಇರೋದು ಅದೋ ಆಚಾರ ಸ್ಪಷ್ಟ ಬರೀತಾರೆ.